చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచన స్వనామగ్రహణాదేవానిదస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురుణ్ మమ. బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్మునీన్ నమ. వాదిరాజపదద్వంద్వ వారిజాసక్తమానసాన్ విశ్వప్రియగురూన్ వందే వందోహం ధీమి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథోబింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. ఓం జన్మాద్యస్య యతోన్వయాదితరతశ్చార్తేష్వభిఘ్నస్వరాట్ తేనే బ్రహ్మహృదాయాదికవయే ముహ్యంతియం సూరయః. తేజోవారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః. హరిః ఓం. ವಿಶೇಷವಾಗಿರತಕ್ಕಂಥ ಪಂಚಮಸ್ಕಂದದ ವಿಸ್ತಾರವನ್ನು ಮಾಡಿ ನಂತರ ಷಷ್ಠಸ್ಕಂದದ ವಿಸ್ತಾರ ಮಾಡುತ್ತಾರೆ. ಅನೇಕ ಪಾಪಗಳು ಮಾಡಿದರು, ಉಗ್ರವಾದ ಯಾತನೆಗಳನ್ನು ಪಡೆದೆ ತಪ್ಪಿಸಿಕೊಳ್ಳುವುದು ಹೇಗೆ? ಆವಾಗ ಉತ್ತರ ಕೊಡ್ತಾ ಇದ್ದಾರೆ, ಪಾಪ ಮಾಡಿದ್ದಕ್ಕೆ ದುಃಖದಿಂದ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೆ ಆಗ ಯಾವ ಯಾವ ಪಾಪಗಳಿಗೆ ನಾವು ನೆನಪಿಟ್ಟುಕೊಂಡು ಮಾಡಿರ್ತೇವೋ ಅವುಗಳಿಗೆ ಯಾತನೆ ಇರಲ್ಲ. ಯಾವುಗಳು ನೆನಪೇ ಇರಲ್ಲ, ಅವುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳದಿದ್ದರೆ ಅವುಗಳಿಗೆ ನಾವು ಅನುಭವಿಸಬೇಕಾಗುತ್ತೆ. ಅವಾಗ ಹೇಳ್ತಾ ಇದ್ದಾರೆ, ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪಿ ಆತ್ಮನೋಹಿತಂ ಕರೋತಿ ಭೂಯಃ ವಿವಶಃ ಪ್ರಾಯಶ್ಚಿತ್ತಮಥೋ ಕಥಂ. ಹೇಳ್ತಾರೆ ದೃಷ್ಟಶ್ರುತಾಭ್ಯಾಂ, ನಾವು ಈ ಪಾಪ ಅಂತ ಮಾಡುತ್ತೇವೆ, ಪಾಪ ಮಾಡಿದರೆ ಅದು ನಮಗೆ ಒಳ್ಳೆಯದಲ್ಲ. ನಾವು ಮಾಡಿದ ಪಾಪ ನಮಗೆ ಒಳ್ಳೆಯದಲ್ಲ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ ಎರಡು ರೀತಿಯಾಗಿ, ಒಂದು ಕೇಳಿ ಗೊತ್ತಾಗುತ್ತೆ, ನೋಡಿ ಗೊತ್ತಾಗುತ್ತೆ. ಪಾಪ ಮಾಡಿದವರಿಗೆ ಆಗುವ ತೊಂದರೆಯನ್ನು ನೋಡಿ ತಿಳ್ಕೊಳ್ಳೋದೊಂದು, ಪಾಪ ಮಾಡಿದವರಿಗೆ ಆಗುವ ತೊಂದರೆಯನ್ನು ಶಾಸ್ತ್ರದ ಮೂಲಕ ಕೇಳಿ ತಿಳ್ಕೊಳ್ಳೋದು ಅಂತ. ಈ ರೀತಿಯಾಗಿ ತನಗೆ ಅಹಿತ ಪಾಪ ಮಾಡಿದರೆ ಅಂತ ಜಾನನ್ನಪಿ ಗೊತ್ತಿದ್ರೂ ಈ ಜೀವನಾದವ ಭೂಯ ಕರೋತಿ ವಿವಶಃ ಮತ್ತು ಮತ್ತು ಮಾಡುತ್ತಾನೆ ಈ ಜೀವ ಅಂತ ಅವರಿವರು ಅಂತಾರೆ ಸಾಮಾನ್ಯವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಯಾಕೆ ವಿವಶಃ ಅಂದರು? ತನ್ನ ವಶವಿಲ್ಲದೆ ಮಾಡುತ್ತಾನೆ. ಆ ತನ್ನ ವಶವಿಲ್ಲದೆ ಮಾಡುತ್ತಾನೆ ಎಂಬುದರೊಳಗೆ ಅರ್ಥ ಆಗುತ್ತೆ ಇನ್ನೊಬ್ಬರ ವಶದಲ್ಲಿರ್ತಾನೆ ಅಂತ. ತನ್ನ ವಶದಲ್ಲಿ ಇಲ್ಲ, ಇನ್ನೊಬ್ಬರ ವಶದಲ್ಲಿ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ತನ್ನ ವಶದಲ್ಲಿಲ್ಲ ಅಂದರೆ ಯಾರ ವಶದಲ್ಲಿದ್ದಾನೆ? ಅದೇ ಶಬ್ದ ಹೇಳುತ್ತೆ ವಿ ವಶಃ. ವಿ ಅಂದರೆ ಭಗವಂತ, ಭಗವಂತನ ವಶನಾಗಿ. ಅಲ್ಲ, ಭಗವಂತ ಯಾಕೆ ಇವನು ಸರಿ ಪಾಪ ಮಾಡಿಸ್ತಾನೆ? ಹೇಳ್ತಾರೆ, ಹಿಂದಿನ ಕರ್ಮ ಕೂತಿರುತ್ತೆ, ಆ ಕರ್ಮಾನುಸಾರ ಮುಂದಿನ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ. ಈ ಪಾಪ ಆಗಲಿ ಪುಣ್ಯ ಆಗಲಿ ನಮ್ಮಿಂದ ನಡೆಯುವ ಒಂದು ಕ್ರಮ ಹೇಗೆ ಅಂದರೆ, ಅದಕ್ಕೆ ಹೇಳ್ತಾರೆ ನಮಗೆ ಅನೇಕ ಜನ್ಮಗಳ ಕರ್ಮ ಕೂತಿರುತ್ತೆ. ಸಂಚಿತ ಕರ್ಮ, ಸಂಚಿತ ಅಂದರೆ ತುಂಬ ನಾವು ಸಂಪಾದನೆ ಮಾಡಿಕೊಂಡ ಕರ್ಮ. ಆ ಕರ್ಮ ಭಗವಂತ ಏನು ಮಾಡುತ್ತಾನೆ, ಎಷ್ಟೆಷ್ಟು ಹಳೆಯದಾಗಿರುತ್ತೆ ಹಳೆಯದೆಲ್ಲ ನಮಗೆ ಉಣಿಸ್ತಾ ಇರ್ತಾನೆ, ಹೊಸದೆಲ್ಲ ಸ್ಟಾಕ್ ಆಗ್ತಾ ಇರುತ್ತೆ. ಆ ಹಳೆಯದು ಹೇಗೆ ಉಣಿಸ್ತಾನೆ ಅಂದರೆ, ಇಷ್ಟು ಜನ್ಮಗಳು ಅದರಲ್ಲಿ ಈ ಜನ್ಮಕ್ಕೆ ಇಷ್ಟು ಕರ್ಮ, ಇಷ್ಟು ಪುಣ್ಯ, ಇಷ್ಟು ಪಾಪ ಹಿಂದಿನದ್ದು, ಆ ಗಂಟು ಹಾಗೆ ಗಂಟು ಡಿವೈಡ್ ಮಾಡ್ತಾ ಹೋಗ್ತಾನೆ. ಆವಾಗ ಒಂದು ಜನ್ಮದಲ್ಲಿ ಗಂಟನ್ನು ತಗೊಂಡಾಗ ಹೇಗೆ ನೀವು ವಿಶೇಷ ಅದೃಷ್ಟ ಅಂತ ಅಂದರೆ, ಈ ಯಾವುದಾದ್ರೂ ಚಪಾತಿ ಇವೆಲ್ಲ ಮಾಡ್ತೀರಾ, ಹಿಟ್ಟು ಮುದ್ದೆ ಕಲಿಸ್ತೀರಾ, ಒಂದೊಂದು ಮುದ್ದೆ ತೆಗಿತೀರಾ ಅದನ್ನು ಮಾಡ್ತೀರಾ, ಒಂದೊಂದು ಒಂದೊಂದು ಪಾರ್ಟ್. ಅದೇ ಥರ ಈ ಜನ್ಮಕ್ಕೆ ನಮಗೆ ಅನುಭವಕ್ಕೆ ಕೊಡಬೇಕಾದ ಕರ್ಮ, ಈ ದಿನ ಈ ದಿನಕ್ಕೆ ಇಷ್ಟು ಕರ್ಮದ ಮುದ್ದೆ ತೆಗೀತಾನೆ. ಅದರಲ್ಲಿ ಕ್ಷಣ ಕ್ಷಣಕ್ಕೆ ಆ ಹಿಂದಿನ ಕರ್ಮದಕ್ಕೆ ಅನುಸಾರವಾಗಿ ಬುದ್ಧಿ ಕೊಡ್ತಾನೆ. ಹಿಂದಿನ ಕರ್ಮ ಏನಿರುತ್ತೆ ಆ ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಬರುತ್ತೆ ನಮಗೆ. ಇಲ್ಲದಿದ್ದರೆ ದೇವರು ನಮಗೆ ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಎರಡೂ ಕೊಡೋ ಕಾಲಕ್ಕೆ ತನ್ನ ಖುಷಿ ಬಂದಂತೆ ಕೊಡ್ತಾನ, ಯಾವ ಬೇಸಿಸ್ ಮೇಲೆ ಕೊಡ್ತಾನೆ ಅಂತ ಡಿಸಿಷನ್ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ದೇವರು ಸುಮ್ಮನೆ ತನ್ನ ಖುಷಿ ಬಂದಂತೆ ಕೊಡಲ್ಲ, ನಮ್ಮ ಹಿಂದಿನ ಕರ್ಮ ಏನು ಕೂತಿರುತ್ತೆ ಅದಕ್ಕೆ ತಕ್ಕಂಥ ಬುದ್ಧಿ, ಬುದ್ಧಿ ಕರ್ಮಾನುಸಾರಿಣಿ ಕರೆಕ್ಟಾಗಿ ಕೊಡ್ತಾರೆ. ಹಾಗಾದರೆ ಇವತ್ತು ವಿಶೇಷವಾಗಿ ಏನೋ ಪುಣ್ಯ ಕೂತಿತ್ತು, ಪುಣ್ಯ ಕರ್ಮದ ಇತ್ತು ಫಲ, ಆದ್ದರಿಂದ ಅದರ ಫಲವಾಗಿ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಒಳ್ಳೆ ಬುದ್ಧಿ ಕೊಟ್ಟು ದೊಡ್ಡವರಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ, ಭಾಗವತ ಕೇಳೋದು ಹಾಗೆ ಹೀಗೆ ಎಲ್ಲ ಮಾಡಿಸ್ತಾರೆ. ಒಂದು ದಿವಸಕ್ಕೆ ಒಂದು ಪುಣ್ಯದ ಗಂಟು ಅಂತಲ್ಲ, ಆ ದಿವಸದಲ್ಲಿ ಮತ್ತು ಪುಣ್ಯ ಪಾಪಗಳ ಬೆರಕೆ ಮಾಡಿರ್ತಾನೆ. ಈ ಕ್ಷಣಕ್ಕೆ ಈ ಕ್ಷಣದಿಂದ ಎಷ್ಟು ಕ್ಷಣಗಳವರೆಗೆ ಪುಣ್ಯ, ಈ ಕ್ಷಣದಿಂದ ಎಷ್ಟು ಕ್ಷಣಗಳವರೆಗೆ ಪಾಪ, ಮತ್ತು ಆ ಡಿವಿಷನ್ ಕೂಡ ಒಂದೊಂದ್ಸಲ ಸಪರೇಟ್ ಡಿವಿಷನ್ ಇರಲ್ಲ, ಪುಣ್ಯದೊಳಗೆ ಪಾಪ ಬೆರೆತಿರುತ್ತೆ, ಪಾಪದೊಳಗೆ ಪುಣ್ಯ ಬೆರೆಸಿ ಕೊಡ್ತಾ ಇರ್ತಾನೆ, ವಿಚಿತ್ರವಾಗಿ ಕೊಡ್ತಾ ಇರ್ತಾನೆ. ಒಟ್ಟಾರೆ ಏನಿವಾಗ ಎಲ್ಲಿಗೆ ಬಂತು ಪ್ರಶ್ನೆ ಅಂದರೆ, ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಯಾರು ಆಚಾರ ಬಂದರು ಕೂತ್ಕೊಂಡ್ರು, ಅಪ್ಪ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಪಟ್ಟಿ ಕೊಟ್ಟರು, ನಾವು ಪಾಪಗಳೆಲ್ಲ ಲಿಸ್ಟ್ ಕೊಟ್ಟು ನೆನಪು ಮಾಡಿಕೊಂಡು ಅದಕ್ಕೆ ಈ ಹೋಮಗಳು ಈ ಪ್ರಾಯಶ್ಚಿತ್ತಗಳು ಒಂದೆಲ್ಲ ಕೊಡ್ತಾ ಹೋದರು, ಮಾಡಿಕೊಂಡ್ಬಿಟ್ಟು ಅಪ್ಪ ಹಾಂ ನಿಜವಾಗಿ ನಾವು ಪಾಪ ಮಾಡಿದ್ದಕ್ಕೆ ದುಃಖ ಪಟ್ಟಿದ್ದೀವಿ, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೀವಿ, ಎಲ್ಲ ಮುಗೀತು. ಹಾಂ ಅಂದರೆ ಅರ್ಥ ಏನು, ಇಷ್ಟರವರೆಗೆ ಈ ಜನ್ಮದ ಕರ್ಮದ ಮುದ್ದೆಯಲ್ಲಿ ಎಷ್ಟು ಭಾಗ ತೆಗೆದು ದೇವರು ನಮಗೆ ಕರ್ಮ ಮಾಡಿಸಿದ್ದಾನೋ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಾಯಿತು, ಇನ್ನು ಮಿಕ್ಕ ಕರ್ಮ ಕೂತಿದೆಯಲ್ಲ ಅದನ್ನು ದೇವರು ಉಣಿಸಿಲ್ಲ, ಇನ್ನು ಆಯುಷ್ಯ ಇದೆ, ಇನ್ನು ಹಿಂದಿನ ಕರ್ಮ ಇನ್ನು ಗಂಟು ಕೂತಿದೆ, ಅದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ. ದೇವರು ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡಷ್ಟು ಮಾತ್ರಕ್ಕೆ ಹಿಂದಿನ ಕೆಟ್ಟ ಕರ್ಮ ಉಣಿಸದೇ ಇರಲ್ಲ, ಅದನ್ನು ಮತ್ತು ತೆಗೀತಾನೆ. ತೆಗೆದಾಗ ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ರು ಕೃಷ್ಣಾರ್ಪಣ ಬಿಟ್ಟ ಕೊಳ್ಳೆ ಮತ್ತು ಪಾಪ ಮಾಡಬೇಕಾಗಿದೆ. ಪ್ರಾಯಶ್ಚಿತ್ತ ಕೃಷ್ಣಾರ್ಪಣ ಅಂಥೇಳಿ ಮಂತ್ರಾಕ್ಷತ ನೀರು ಬಿಟ್ಟು ಮಾರನೇ ಕ್ಷಣ ಸ್ವಾಮಿ ಹಿಂದಿನ ಕರ್ಮ ಕೂತಿದೆಯಪ್ಪ ಆ ಪ್ರಕಾರ ಪಾಪದ ಬುದ್ಧಿ ಕೊಡ್ತಾ ಇದ್ದೀನಿ ಅಂದರೆ ಆ ಪಾಪ ಮಾಡಲೇಬೇಕಾಗಿದೆ, ಮಾಡಿಸ್ತಾನೆ. ಅದಕ್ಕೆ ವಿವಶಃ ಕರೋತಿ, ತನ್ನ ವಶವಿಲ್ಲದೆ ಮಾಡ್ತಾ ಹೋಗ್ತಾ ಇರ್ತಾನೆ. ಅಂಥ ಕಾಲಕ್ಕೆ ಈ ಪ್ರಾಯಶ್ಚಿತ್ತ ಮಾಡಿಕೊಂಡೇನು ಉಪಯೋಗ? ಯಾವಾಗ ಮಾಡಬೇಕು? ಪ್ರಾಣ ಬಿಡೋ ಕಾಲಕ್ಕೆ ಮಾಡಬೇಕು ಎಲ್ಲದಕ್ಕೆ ಸೇರಿ. ಅವ ಮಾಡಲಿಕ್ಕೆ ನಾವೇ ಇರಲ್ಲ. ಮುಂಚೆ ಮಾಡೋಣ ಅಂದ್ರೆ ಎಲ್ಲ ಕಂಟಿನ್ಯೂಸ್ ಬರ್ತಾನೆ ಇದೆ. ಅವಾಗಂದ್ರು ಈ ಪ್ರಾಯಶ್ಚಿತ್ತ ಅಂದರೆ ಮಾಡಿದ ಕರ್ಮಗಳಿಗೆ ಪಾಪಗಳಿಗೆ ಮಾತ್ರ ಪ್ರಾಯಶ್ಚಿತ್ತವೋ ಅಥವಾ ದೇವರು ಯಾವ ಗಂಟು ತೆಗೆದಿದ್ದಾನೆ ಪಾಪಗಳದ್ದು ಆ ಪಾಪಗಳಿಗೂ ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕಾಗುತ್ತಾ? ಈಗಿನ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಸರಿ, ಈಗಿನ ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತ್ತ, ಹೋದ ಯಾವ ಯಾವ ಜನ್ಮದಲ್ಲಿ ಏನೇನು ಪಾಪಗಳು ಮಾಡಿದ್ದೇವೋ ಆ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕಾಗುತ್ತಾ? ಅವಾಗಂದ್ರು ನಮಗೆ ಎಷ್ಟು ಜನ್ಮಗಳಾಗಿಯೋ ಗೊತ್ತಿಲ್ಲ, ಆ ಜನ್ಮಗಳಲ್ಲಿ ಏನೇನು ಪಾಪಗಳು ಮಾಡಿದ್ದೀವೋ ಈ ಜನ್ಮದ್ದು ನಮ್ಗೆ ನೆನಪಿಲ್ಲ, ಆ ಜನ್ಮಗಳದ್ದೆಲ್ಲ ಎಲ್ಲಿರುತ್ತೆ? ಅದು ಅಸಾಧ್ಯ ಅಂದಾಗ ಅವಾಗ ಹೇಳ್ತಾ ಇದ್ದಾರೆ ಕರ್ಮಣ ಕರ್ಮ ನಿರ್ಹಾರಃ. ಇಲ್ಲಿ ಹೇಳ್ತಾರೆ ಬರೀ ಪಾಪ ಪ್ರಾಯಶ್ಚಿತ್ತ ಪಾಪ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡು ಹೋದರೆ ಅದು ಆನೆ ಸ್ನಾನ ಮಾಡಿದಂತ ಆಗುತ್ತೆ. ಮನ್ಯೆ ಕುಂಜರ ಶೌಚವತ್, ಆನೆ ನೀರು ಹಾಕ್ಕೊಳ್ಳುತ್ತೆ ಮಣ್ಣು ಹಾಕ್ಕೊಳ್ಳುತ್ತೆ ನೀರು ಹಾಕ್ಕೊಳ್ಳುತ್ತೆ ಮಣ್ಣು ಯಾಕೆ ಮಾಡುತ್ತೋ ಗೊತ್ತಿಲ್ಲ. ಅದೇ ಥರ ನಾವು ಪಾಪ ಪ್ರಾಯಶ್ಚಿತ್ತ ಪಾಪ ಪ್ರಾಯಶ್ಚಿತ್ತ ಅಂತಿದ್ರೆ ಅದು ಯಾಕೆ ಮಾಡಿಕೋಬೇಕು? ಅವಾಗ ಹೇಳ್ತಾರೆ ಕರ್ಮಣ ಕರ್ಮ ನಿರ್ಹಾರಃ ನಹಿ ಆತ್ಯಂತಿಕ ಇಷ್ಯತೆ ನೇಹ ಆತ್ಯಂತಿಕ ಇಷ್ಯತೆ. ಅಂದರೆ ಕರ್ಮದಿಂದ ಕರ್ಮವನ್ನು ಕಳಕೊಳ್ಳೋದು ಒಂದು ಪಾಪ ಕರ್ಮ, ಅದನ್ನು ಕಳೆಯಬೇಕಾದರೆ ಒಂದು ಪ್ರಾಯಶ್ಚಿತ್ತ ಕರ್ಮ, ಆ ಕರ್ಮದಿಂದ ಕರ್ಮ ಕಳೆಯೋದು ಪೂರ್ಣವಾಗಿ ಅದು ಕಳೆಯಲ್ಲ. ಯಾಕೆ? ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು, ಇನ್ನಷ್ಟು ಕೆಸರು ದಪ್ಪಕ್ಕಾಗುತ್ತೆ ಕೈ ಮೇಲೆ. ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಪ್ರಾಯಶ್ಚಿತ್ತಗಳೆಲ್ಲ ಯಾರಿಗೆ ಹೇಳಿದ್ದು? ಹೇಳ್ತಾರೆ ಅವಿದ್ವದ ಅಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನ. ಯಾರಿಗೆ ಶಾಸ್ತ್ರಜ್ಞಾನ ಇರಲ್ಲ ಅಂಥವರಿಗೆ ಇದು ಮಾಡಿಕೊಪ್ಪ ಅಂತ ಚೂರಾದರೂ ಅವನಿಗೆ ನರಕದ ಯಾತನ ತಪ್ಪಲಿ ಅಂತ ಹೇಳೋದು. ಹೌದಾ, ಮತ್ತೆ ಇನ್ನೇನು ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ ನಷ್ಟದ ಪ್ರತ್ಯಮೇವಾನ್ನಂ ವ್ಯಾಧಯೋ ಅಭಿಭವಂತಿ ಏವಂ ನಿಯಮಕೃತ್ ರಾಜನ್ ಶನೈಹಿ ಕ್ಷೇಮಾಯ ಕಲ್ಪತೆ. ಅನ್ನ ಪಥ್ಯವಾದ ಅನ್ನವನ್ನೇ ಉಣತಾ ಇರುವಂಥವನಿಗೆ ವ್ಯಾಧಿಗಳೇ ಬರಲ್ಲ. ವ್ಯಾಧಿ ಬಂದ ಮೇಲೆ ಪಥ್ಯ ಮಾಡುವುದು ಬೇಡ, ವ್ಯಾಧಿ ಬರಲಿಕ್ಕೆ ಮೊದಲೇ ತಿನ್ನೋದು ಪಥ್ಯವಾಗಿ ತಿಂದರೆ ಆಯಿತಲ್ವ. ಅಂದರೆ ಅರ್ಥ ಹೇಳ್ತಾ ಇದ್ದಾರೆ ತಪಸ್ಸು ಬ್ರಹ್ಮಚರ್ಯ ಶಮ ದಮ ತ್ಯಾಗ ಸತ್ಯ ಶೌಚ ನಿಯಮ ಯಮ ಅಂತ ಇವುಗಳಿಂದ ದೇಹ ವಾಕು ಬುದ್ಧಿ ಇವುಗಳಿಂದ ಹುಟ್ಟಿದ ಪಾಪಗಳೆಲ್ಲ ದೇಹ ವಾಕ್ ಬುದ್ಧಿಜಂ ಧೀರಾಹ ಧರ್ಮಜ್ಞಾಹ ಶ್ರದ್ಧಯಾನ್ವಿತಾಹ ಕ್ಷಪಯಂತಿ ಅಘಂ ಮಹದಪಿ ವೇಣುಗುಲ್ಮ ವಿವಾನಲಹ. ಬಿದುರಿನ ಪೊದೆಯನ್ನ ಬೆಂಕಿ ಅದು ಎಷ್ಟು ದೊಡ್ಡ ಪೊದೆ ಇದ್ದರೂ ಚಿಕ್ಕ ಕಿಡಿ ದಹನ ಹೇಗೆ ಮಾಡಿಬಿಡುತ್ತೋ ಹಾಗೆ ದೊಡ್ಡ ದೊಡ್ಡ ಪಾಪಗಳಿದ್ದರೂ ಕೂಡ ತಪಸ್ಸಿನಿಂದ ಕಳಕೊಳ್ಳಬಹುದು, ಬ್ರಹ್ಮಚರ್ಯದಿಂದ ಶಮದಿಂದ ದಮದಿಂದ ತ್ಯಾಗದಿಂದ ಸತ್ಯವಾಗ್ ಪರಿಪಾಲನೆಯಿಂದ ಶೌಚದಿಂದ. ನೋಡಿ, ಶೌಚದಿಂದ ಪಾಪಗಳು ಹೋಗುತ್ತಂತೆ. ಏನೇನು ನಾವು ಶುಚಿಯಾಗಿರ್ತೇವೆ ಅದರಿಂದ ಪಾಪಗಳು ಹೋಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಕೆಲವರು ಕೇಚಿತ್ ಕೇವಲ ಯಾ ಭಕ್ತ್ಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾರ್ಷ್ಮ್ಯೇನ ನಿಹಾರಮಿವ ಭಾಸ್ಕರ. ಕೆಲವರು ವಾಸುದೇವನಲ್ಲೇ ಮನಸ್ಸಿಟ್ಟು ಇಡೀ ಪಾಪಗಳನ್ನು ಧ್ವಂಸ ಮಾಡಿಬಿಡ್ತಾರೆ. ಹೇಗೆ ಅಂದರೆ ಈ ಮಂಜನ್ನು ಸೂರ್ಯ ಕಳೆದಂತೆ, ಸೂರ್ಯ ಬರಲಿಕ್ಕೆ ಮೊದಲು ಕೆಲವು ಕಡೆ ತುಂಬ ಮಂಜು ದಟ್ಟವಾಗಿ ಬಂದಿರುತ್ತೆ, ಹಾದಿಯೇ ಕಾಣಿಸಲ್ಲ. ಸೂರ್ಯ ಬಂದ ಕೂಡಲೇ ಎಲ್ಲ ಕರೆಗೆ ಹೋಗುತ್ತೆ. ಅದೇ ಥರ ಸೂರ್ಯನಂತೆ ದೇವರ ಶರಣಾಗತರಾದವರು. ಇಲ್ಲಿ ವಾಸುದೇವ ಪರಾಯಣ ಅಂದ್ರೆ ಅರ್ಥ, ವಾಸುದೇವ ಶಬ್ದ ಮೊದಲಿನಿಂದ ಬರ್ತಾ ಇದೆ. ವಾಸುದೇವ ಅಂದರೆ ಈ ಸ್ಥೂಲ ಶರೀರದಲ್ಲಿ ನಿಂತಿರತಕ್ಕಂಥ ಬಿಂಬಮೂರ್ತಿ. ಅವನೇ ನಮ್ಮ ಸಕಲ ಕಾರ್ಯಗಳನ್ನು ಮಾಡಿಸೋದು, ಮಾಡಿ ಮಾಡಿಸೋದು. ಅವನ ಪರಾಯಣರು ಅಂದರೆ ಪುಣ್ಯ ಪಾಪಗಳೆರಡು ಅರ್ಪಿಸವನಡಿಗೆ ಅನ್ನುವ ರೀತಿಯಲ್ಲಿ ಬಿಂಬನ ಶರಣಾಗತರಾದವರು. ನಿನ್ನ ಬಿಟ್ಟು ಬೇರೆ ಗತಿಯಿಲ್ಲ, ನೀನೇ ಮಾಡಿ ಮಾಡಿಸ್ತಾ ಇರೋದು, ನೀನೇ ಕಾಯಬೇಕು ಹರಿಯೇ ಅಂತ ಇರೋದು ಪರಾಯಣತ್ವ. ಆ ವಾಸುದೇವ ಪರಾಯಣರಾಗಿ ಯಾರಿರ್ತಾರೆ ಶರಣಾಗತರಾಗಿ, ಅವರಿಗೆ ವಿಶೇಷವಾಗಿರತಕ್ಕಂಥ ಪಾಪಗಳೆಲ್ಲ ನಾಶ ಆಗಿಬಿಡುತ್ತೆ. ಮತ್ತು ನಿಶ್ಚಯ ಮಾಡಿಕೊಡ್ತಾ ಇದ್ದಾರೆ. ನ ತಥಾ ಹಿ ಅಘವಾನ್ ರಾಜನ್ ಪೂಯೇತ ತಪಾದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವಯ. ತಪಸ್ಸು, ಬ್ರಹ್ಮಚರ್ಯ, ಶಮ, ದಮ ಎಲ್ಲ ಹೇಳಿದ್ದಾರೆ. ಆದರೆ ಅವುಗಳಿಂದ ಪಾಪ ಎಷ್ಟು ಹೋಗುತ್ತೋ ಅದೊಂದು ಕ್ರಮ ಹೌದು, ಆದರೆ ದೇವರಿಗೆ ತನ್ನನ್ನು ತಾನು ಪೂರ್ಣ ಸಮರ್ಪಣೆ ಮಾಡಿಕೊಂಡು ಕೃಷ್ಣಾರ್ಪಿತ ಪ್ರಾಣ, ದೇವರಿಗೆ ನೀನೇ ನನ್ನಿಂದ ಸಕಲ ಮಾಡಿಸ್ತಾ ಇರೋದು, ನಿನ್ನ ಅಧೀನ ನಾನು ಅಂತ ಕ್ಷಣ ಕ್ಷಣಕ್ಕೆ ಚಿಂತನೆ ಮಾಡೋದು, ಅವನಿಗೆ ಅರ್ಪಣೆ ಮಾಡೋದು. ಹಾಗೆ ತತ್ಪುರುಷ ನಿಷೇವಯ, ಆ ರೀತಿಯಾಗಿ ಭಗವಂತನಿಗೆ ಯಾರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರ್ತಾರೋ ಅವರು ತತ್ಪುರುಷರು, ಅವನಿಗೆ ಸಂಬಂಧಪಟ್ಟವರು. ಅಂಥವರ ನಿಷೇವ ಅಂದರೇನು? ನಿತರಾಂ ಸೇವ, ಅವರ ಪೂರ್ಣ ಅನುಗ್ರಹ ಪಡ್ಕೊಳ್ಳಿಕ್ಕೆ ಪ್ರಯತ್ನ. ಅದರಿಂದ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ತಪಸ್ಸಿಂದಲೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಅಲ್ಲ ಇದೇನು ಹೊಸದಾಗಿ ಹೇಳ್ತಾ ಇದ್ದೀರಲ್ಲ, ಪ್ರಾಯಶ್ಚಿತ್ತ ಮಾಡಿಕೋಬೇಕು ಅಂತ ಹೇಳ್ತಾರಷ್ಟೇ ಪಾಪಗಳಿಗೆ, ಇದೇನು ಹೊಸದಾಗಿ ದೇವರು ಶರಣಾಗತರಾಗಿ ಆ ಶರಣಾಗತರಾದವರು ಸೇವಾ ಮಾಡೋದು ಅಂದರೆ ಇದು ದೊಡ್ಡ ಪಂಥ, ಇದು ಪ್ರಸಿದ್ಧವಾದ ಪಂಥ. ಇದು ಹೇಳ್ತಾರೆ ಕ್ಷೇಮ ಅಕುತೋ ಭಯ, ಭಯವಿಲ್ಲದ ಪಂಥ ಇದು. ಸುಶೀಲ ಸಾಧವೋ ಯತ್ರ ನಾರಾಯಣ ಪರಾಯಣ ಅಂದರು. ಎಲ್ಲಿ ನಾರಾಯಣನೇ ನಮಗೆ ಗತಿ ಅಂತ ಚಿಂತನೆ ಮಾಡತಕ್ಕ ಜ್ಞಾನಿಗಳಿರ್ತಾರೆ, ಅಲ್ಲಿ ನಾವವರಿಗೆ ಶರಣಾಗತರಾಗೋದು ಅಂತ ಅನ್ನೋದು ವಿಶೇಷವಾಗಿ ದೊಡ್ಡ ಮಾರ್ಗವಿದು. ಇಲ್ಲಪ್ಪ ಈ ನಾರಾಯಣ ಬೇಡ, ನಾರಾಯಣ ಪರಾಯಣರು ಬೇಡ, ನಮ್ಮ ಪಾಡಿಗೆ ನಾವು ಏನು ಪಾಪಗಳು ಮಾಡಿದ್ದೇವೋ ಪಟ್ಟಿ ಮಾಡ್ತೀವಿ, ತಕ್ಕಂತೆ ಗಾಂಧಿ ಬಜಾರಿಗೆ ಹೋಗ್ತೀವಿ, ಎಲ್ಲ ಸಾಮಾನು ತರ್ತೀವಿ, ಎಲ್ಲ ಮನೆ ತುಂಬ ಹೊಗೆ ಹೋಮ ಮಾಡಿಬಿಡ್ತೀವಪ್ಪ, ಮುಗೀತು ನಮಗೂ ತೃಪ್ತಿ, ಏನೋ ಒಂದು ಮಾಡಿದ್ದೀವಿ ಅಂಥೇಳಿ ನಾವು ಮಾಡ್ತೀವಿ ಅಂದರೆ ಹೇಳ್ತಾರೆ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾಯ ನಾರಾಯಣ ಪರಾಂಗುಖೈ ನವೈ ಪುನಂತಿ ರಾಜೇಂದ್ರ ಸುರಕುಂಭಮಿವ ಅಪಗಾಹ. ಮಧ್ಯ ಭಾಂಡವ ಸುರ ನದಿಯೊಳಗೆ ಅದ್ದಿ ತೆಗೆದರೆ ಅಂತ ದಾಸರ ಹೇಳ್ತಾರೆ. ಆ ಹೆಂಡದ ಕೊಡ ಗಂಗೆಯಲ್ಲಿ ಅದ್ದಿ ತೆಗೆದರೆ ಅದು ಶುದ್ಧ ಆಗುತ್ತಾ? ಹಾಗೆ ದೇವರಿಗೆ ವಿಮುಖರಾದವರು ಮಾಡುವ ಪ್ರಾಯಶ್ಚಿತ್ತಗಳೆಲ್ಲ ವ್ಯರ್ಥ. ಇನ್ನು ಮುಂದೆ ಹೇಳ್ತಾರೆ, ಹಾಗಾದರೆ ಈ ಕಲಿಯುಗದಲ್ಲಿ ನಮಗೆ ಸುಲಭವಾದ ಪ್ರಾಯಶ್ಚಿತ್ತ ಮಾರ್ಗ ಒಂದು ಹೇಳಿಕೊಡಿ. ಹೇಳ್ತಾರೆ ಅಂದರೆ ಯಾವುದಕ್ಕೆ ಪ್ರಾಯಶ್ಚಿತ್ತ? ನಾವು ಕೇಳ್ತಾನೇ ಇರ್ತೀವಿ, ನಾವು ಪುರಾಣ ಎಷ್ಟು ಸಲ ಕೇಳಿಲ್ಲ, ತುಂಬ ಸಲ ಕೇಳಿರ್ತೀವಿ. ಆದರೆ ಅದು ನಮಗೆ ಇಮ್ಮಿಡಿಯೇಟ್ ಅಪ್ಲಿಕೇಶನ್ಗೆ ಬರಲ್ಲ, ನಾವು ತರಲ್ಲ, ಅಪ್ಲೈ ಮಾಡಲ್ಲ. ಅದಕ್ಕೆ ಪುರಾಣ ಪುರಾಣವಾಗೇ ಇರುತ್ತೆ, ನಾವು ನಾವಾಗೇ ಇರ್ತೀವಿ. ಹೌದಲ್ವೋ? ಸರಿ, ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಶನ್ ಅಂದರೆ ಏನು, ಯಾವುದಕ್ಕೆ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಹೇಳ್ತಾ ಇದ್ದಾರೆ ಇಲ್ಲಿ. ದಿನನಿತ್ಯ ತೊಂದರೆ ಇಲ್ಲದವರು ಯಾರು? ಮಾನಸಿಕ ತೊಂದರೆ, ಶಾರೀರಿಕ ತೊಂದರೆ, ಎಲ್ಲ ತೊಂದರೆಗಳು ನಮಗಿದೆ. ಹೌದಾ? ಆ ತೊಂದರೆಗಳಿಗೆ ಕಾರಣ ಏನು? ನಾನಾ ಕಷ್ಟಗಳಿಗೆ ಕಾರಣ ನಾವು ಹಿಂದೆ ಮಾಡಿಕೊಂಡ ಕರ್ಮ. ಸತ್ಯವಾ? ಹೌದಾ? ಅದರ ಪ್ರಕಾರವೇ ಆ ದೇವರು ಆ ಕಷ್ಟಗಳು ಕೊಡ್ತಾ ಇದ್ದಾರೆ, ದುಃಖ ಕೊಡ್ತಾ ಇದ್ದಾರೆ. ದುಃಖ ಅಂದರೆ ಹೇಗಿರುತ್ತೆ? ನಾವು ಬೇಡ ಅಂತ ನಾವು ದುಂಬಾಲು ಬಿದ್ದರೂ ತಲೆಯಲ್ಲಿ ಆ ದೆವ್ವ ಕೂತೇ ಇರುತ್ತೆ. ಯಾವುದು ನಮಗೆ ದುಃಖಕ್ಕೆ ಕಾರಣವೋ ಅದನ್ನು ನಾವು ದೂಡಿದರೂ ನಮ್ಮ ತಲೆಯಲ್ಲಿ ರಿಪೀಟ್ ಆಗ್ತಾನೇ ಇರುತ್ತೆ. ಅದು ಈಗಿನ ಘಟನೆ ಆಗಿರಬಹುದು, ಹುಟ್ಟಿದಾಗ ಆದ ಘಟನೆ ಆಗಿರಬಹುದು. ಯಾರೋ ಇರ್ತಾರೆ, ಅವ್ರು ಹುಟ್ಟಿದ ಕಾಲಕ್ಕೆ ಆ ಪಕ್ಕ ಮನೆಯಲ್ಲಿದ್ದವರು ಚಿಕ್ಕ ಹುಡುಗ ಬಂದು ದೂಡಿರ್ತಾರೆ ಅವರನ್ನು, ಅದು ನೆನಪಿಟ್ಕೊಂಡಿರ್ತಾರೆ. ಈಗ ನೆನಪಾಗುತ್ತೆ, ಅಳತಾ ಇರ್ತಾರೆ, ನನ್ನ ಅವನು ಹೀಗೆ ದೂಡ್ಬಿಟ್ಟಿದ್ದ ಅಂತ. ಅಲ್ಲ, ಅವನು ದೂಡಿ ಆಯಿತು, ಅವನು ಸತ್ತು ಆಯಿತು, ಇವ್ರು ಮಾತ್ರ ಅದನ್ನು ನೆನೆಸ್ಕೊಂಡು ಅಳತಾ ಇರ್ತಾರೆ. ಅಂದರೆ ಇಲ್ಲಿ ಇವರಿಗೆ ಅಳಬೇಕಾಗಿದ್ದು ಕರ್ಮ ಕೂತಿದೆ. ಆ ನೆನಪು ಬರೋದೆಂಬುದು ನೆಪ ಮಾತ್ರ. ದೇವರು ಒಂದು ನೆನಪು ಕೊಟ್ಟು 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 ಅಳುವಂತ ಮಾಡ್ತಿರ್ತಾರೆ. ಹೌದ್ ತಾನೆ? ಅದಕ್ಕೆ ಇಲ್ಲಿ ಇನ್ನೇನು ನಾನಾ ರೀತಿಯಾದ ತೊಂದರೆಗಳು. ಇವತ್ತೊಂದಾದರೆ ನಾಳೆ ಬೆಳಗ್ಗೆ ಒಂದು, ನಾಳೆ ಬೆಳಗ್ಗೆ ಒಂದು, ನಾಳೆ ಬೆಳಗ್ಗೆ ಒಂದು ಹಾಕೋತಿರುತ್ತಲ್ಲ, ಇದಕ್ಕೆಲ್ಲ ಏನಾದರೂ ಮದ್ದಿದೆಯಾ? ಅದಕ್ಕೆ ಹೇಳ್ತಾರೆ, ಸಕ್ರನ್ಮನ ಕೃಷ್ಣ ಪದಾರವಿಂದ ಯೋಹೋ ನಿಷೇವಿತಂ ನಿವೇಶಿತಂ ತದ್ಗುಣರಾಗಿ ಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಹಿ ಚೀರ್ಣ ನಿಷ್ಕೃತಾ. ಸಕೃತ್, ಒಂದು ಸಲ ಈ ಮನಸ್ಸನ್ನ ಕೃಷ್ಣ ಪದಾರವಿಂದ ಯೋಹು ನಿವೇಶಿತ, ಶ್ರೀಕೃಷ್ಣನ ಪದಾರವಿಂದಗಳಲ್ಲಿ ಈ ಮನಸ್ಸನ್ನು ಇಟ್ಟರೆ ಹೇಗೆ ಅಂತ. ಸುಮ್ಮನೆ ಇಡಬೇಕು, ಹೇಗಿಡಬೇಕು ಹೇಳ್ತಾರೆ. ತದ್ ಗುಣರಾಗಿ ಅವನ ಒಳ್ಳೆ ಒಳ್ಳೆ ಗುಣಗಳನ್ನು ಕೇಳಬೇಕಂತೆ, ಇಂಥವ ಇಂಥವ ಅಂತ. ಅದರಿಂದ ನಮಗೆ ಅವನಲ್ಲಿ ಅವನ ಗುಣಗಳಲ್ಲಿ ರಾಗ ಅಂದರೆ ಪ್ರೀತಿ ಹುಟ್ಟಬೇಕು. ನಮಗೆ ದೇವರಲ್ಲಿ ಪ್ರೀತಿ, ಅವನ ಗುಣಗಳಲ್ಲಿ ಪ್ರೀತಿ ಹುಟ್ಟಬೇಕು. ಆ ಪ್ರೀತಿ ಪೂರ್ವಕವಾಗಿ ಮನಸ್ಸು ದೇವರ ಪಾದದಲ್ಲಿ ಒಮ್ಮೆ ಇಟ್ಟರು ಹೇಳ್ತಾರೆ ಚೀರ್ಣ ನಿಷ್ಕೃತಾ, ಎಲ್ಲ ಪಾಪಗಳಿಗೆ ಅದು ಪ್ರಾಯಶ್ಚಿತ್ತ ಆಗ್ತಾ ಬರುತ್ತೆ. ಅಂಥವರಿಗೆ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಅವರು ಕನಸಲ್ಲೂ ಯಮಭಟರನ್ನಾಗಲಿ ಯಮಧರ್ಮರಾಜರನ್ನಾಗಲಿ ಅವರು ಕಾಣೋದಿಲ್ಲ. ಅಂದರೆ ಅರ್ಥ ಏನು ಅಂದರೆ, ಯಮಧರ್ಮರಾದರು ಅವರ ಭಟರು ಕಾಣಿಸೋದು ದೂರ ಇರಲಿ, ಈಗ ಈ ಬದುಕಿನಲ್ಲಿ ಏನು ಭೀಕರವಾದ ತೊಂದರೆಗಳಿವೆ ಇವೆಲ್ಲವೂ ಹೋಗಿಬಿಡಬೇಕಾದರೆ ಈ ನಿತ್ಯ ನರಕ, ನಮಗೆ ಎರಡು ನರಕಗಳು, ಒಂದು ಸತ್ತ ಮೇಲೆ ನರಕ, ಬದುಕಿರುವಾಗ ನರಕ. ಬದುಕಿರುವಾಗ ನರಕ ಯಾವುದು ಅಂದರೆ ಮನಸ್ಸು ಶರೀರ, ಇದಕ್ಕೆ ಬರುವ ನಾನಾ ತೊಂದರೆಗಳೇ ಪರಮ ನರಕ. ಸತ್ತ ಮೇಲೆ ಪ್ರತ್ಯೇಕ ನರಕ ಅದಿರುತ್ತೆ. ಅದಕ್ಕೆ ಬದುಕಿದಾಗ ನರಕವೂ ಹೋಗಬೇಕು, ಸತ್ತಾಗ ನರಕವೂ ಹೋಗಬೇಕಾದರೆ ಎಡಬಿಡದೆ ದೇವರ ಪಾದ ಸ್ಮರಣೆ ಮಾಡುತ್ತಾ ಮನಸ್ಸನ್ನ ದೇವರ ಪಾದದಲ್ಲಿ ಇಡಬೇಕು. ಇಲ್ಲಿ ಸ್ವಲ್ಪ ಎಡವಿ ಬೀಳುವ ಪ್ರಸಂಗ ಏನು ಅಂದರೆ, ದೇವರ ನಾಮ ಉಚ್ಚಾರ ಮಾಡಿದರೆ ಸಾಕು ಎಲ್ಲ ಪಾಪಗಳು ಹೋಗಿಬಿಡುತ್ತೆ ಅಂತ ಹೇಳಿದರೆ, ಹಾ ಅದು ಸ್ವಾಮಿಗಳು ಒಂದ್ಸಲ ಯಾವುದೋ ಮಂತ್ರ ಪಬ್ಲಿಕ್ಕಾಗಿ ಉಪದೇಶ ಕೊಟ್ಟರು, ರಾಮ ಮಂತ್ರವೋ ಯಾವ ಮಂತ್ರವೋ ಕೊಟ್ಟರು ಯಾರೋ ಸ್ವಾಮಿಗಳು. ಸಾಮಾನ್ಯ ಮಂತ್ರ ಅಂದರೆ ಮಹಾಮಂತ್ರ ಅಲ್ಲ, ನಾಮ, ದೇವರ ನಾಮ ಉಪದೇಶ ಕೊಟ್ಟರು. ಇದು ಎಲ್ಲರೂ ಇಷ್ಟು ಲಕ್ಷ ಮಾಡಬೇಕು ಈ ಡೇಟ್ ಒಳಗೆ, ಇವ ಸ್ಕೀಮ್ ಥರ ಬರ್ತಾ ಇದ್ದೇವೆ, ಎಲ್ಲರೂ ಇಷ್ಟು ಲಕ್ಷ ಮಾಡಬೇಕು ಅಂತ. ಇಷ್ಟು ಲಕ್ಷ ವಿಜಯರಾಯರ ಕವಚ, ಇಷ್ಟು ಲಕ್ಷ ಈ ಸುಳಾದಿ ಪಾರಾಯಣ ಮಾಡಬೇಕು, ಅದು ಈ ಡೇಟ್ ಒಳಗೆ ಪಾರಾಯಣ ಮಾಡಿಬಿಡಬೇಕು, ಆ ಡೇಟಲ್ಲಿ ಮಾಡಿದ್ರೆ ಕೃಷ್ಣಾರ್ಪಣೆ ನೀವು ಬಿಡ್ಬೋದು ಅಂತೇಳಿ. ಅದರಿಂದ ಎಲ್ಲರೂ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಂ, ಕೆಲವರು ಮಾಡಲಿಕ್ಕೆ ಶುರು ಮಾಡಿದರು. ಮಾಡಿದಾಗ ಪಾಪ ಅವರಿಗೆ ನಿತ್ಯ ನೋಡೋ ಟಿ ವಿ ಸೀರಿಯಲ್ ಎಲ್ಲ ಬಿಡ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಯಾಕೆ? ಆ ಟೈಮ್ ಬಂದಿರುತ್ತದು, ಅದು ಬಿಟ್ಟರೆ ಎಂಥ ಮನಸ್ಸು ಸೆಳಿತಾ ಇರುತ್ತೆ, ಜಪ ಬಿಡಲಿಕ್ಕಾಗಲ್ಲ. ಯಾಕೆ? ಅಕೌಂಟ್ ಕಂಪ್ಲೀಟ್ ಆಗಬೇಕು, ಆ ಲಕ್ಷಗಳವಲ್ಲ, ಆ ಲಕ್ಷಗಳು ಕಂಪ್ಲೀಟ್ ಆಗಬೇಕು, ಹಾಗೆ ತಮ್ಮ ಎಲ್ಲ ನಡೀಬೇಕು. ಅದಕ್ಕೆ ಏನು ಮಾಡುತ್ತಾ ಇದ್ರು ಅಂದರೆ, ಒಂದು ಕಡೆ ಟಿ ವಿನೂ ನೋಡ್ತಾ ಇದ್ರು, ಆ ಪಿಕ್ಚರ್ ಅದರನ್ನು ಆ ಸೀರಿಯಲ್ಲೂ ನೋಡ್ತಾ, ಒಂದು ಕಡೆ ಸರಸರಸರ ಜಪವೂ ಮಾಡತಾ, ಬಾಯಿಯಿಂದ ಸರಸರಸರ ಆ ನಾಮವೂ ಬರ್ತಿತ್ತು, ಕೌಂಟರ್ ತಿರುಗ್ತಾನೇ ಇರ್ತಾ ಇತ್ತು. ಸೀರಿಯಲಲ್ಲಿ ಏನೇನಾಗ್ತಾ ಇದೆ ಅದು ತಲೆಗೆ ಅರ್ಥವೂ ಆಗ್ತಾ ಇತ್ತು, ಕಣ್ಣು ಟಿ ವಿ ಮೇಲೆ ಇರ್ತಾ ಇತ್ತು. ಎಲ್ಲ ಮುಗೀತು. ಕೊನೆಯ ದಿವಸ ನಾನು ಇಷ್ಟು ಲಕ್ಷ ಮುಗಿಸಿದೆ ಅಂತ ಕೃಷ್ಣಾರ್ಪಣ ಬಿಟ್ಟದ್ದಾಯಿತು. ಹಾ, ನಾಮಸ್ಮರಣೆ ಮುಗೀತು ನೋಡಿ. ಅದಕ್ಕೆ ಹೇಳ್ತಾರೆ, ಕಣ್ಣು ತೆಗೆದರೆ ಕಣ್ಣು ಎಲ್ಲೆಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಮನಸ್ಸು ಖಚಿತವಾಗಿ ಹೋಗಿಯೇ ಹೋಗುತ್ತೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೋಗಿ ಆದ್ರೂ ಹೋಗೇ ಹೋಗುತ್ತೆ. ಆದ ಕಾರಣ ಕಣ್ಣು ಮುಚ್ಚಿದಾಗ ಇಡೀ ಪ್ರಪಂಚದ ಕಾಂಟ್ಯಾಕ್ಟ್ ಅರ್ಧ ಕಟ್ಟಾಗುತ್ತೆ, ಮನಸ್ಸಿನಿಂದ ಇದ್ದೇ ಇರುತ್ತೆ. ಅದೂ ಹೋಗಲಿಕ್ಕೆ ಮನಸ್ಸು ದೇವರ ಮೇಲಿಟ್ಟರೆ, ಆವಾಗ ದೇವರ ನಾಮ ನಮ್ಮ ಬಾಯಿಯಿಂದ ಬಂದರೆ, ಅಂಥ ನಾಮಸ್ಮರಣೆ ನಮ್ಮ ಪಾಪ ಕತ್ತರಿಸುತ್ತೆ. ನಾವು ಬೆಳಿಗ್ಗೆ ಜಪಗಳು ಮಾಡ್ತಾ ಇರ್ತೀವಿ, ಒಂದು ಕಡೆ ಜಪದ ಸ್ವರ ತಿರುಗ್ತಾನೆ ಇರುತ್ತೆ, ಗಾಯತ್ರಿ ಮಂತ್ರಕ್ಕೆ ಕೈಯೆಲ್ಲ ಹೀಗೆ ಮೆಕ್ಯಾನಿಕಲ್ ಚಕ್ರ ಥರ ತಿರುಗ್ತಾನೆ ಇರುತ್ತೆ, 108 ಹೀಗೆ 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 108 ತಿರುಗ್ತಾನೆ ಇರುತ್ತೆ, ಬಾಯಲ್ಲಿ ಗಾಯತ್ರಿ ಮಂತ್ರ ಬರ್ತಾನೆ ಇರುತ್ತೆ, ತಲೆ ಮಾತ್ರ ಎಲ್ಲಿಗೆ ಬೇಕಾದರೂ ಹೋಗ್ತಾ ಇರುತ್ತೆ. ಹಾಗೆ ಮಾಡಿ ಆ ಫಲವನ್ನು ಬಯಸಬೇಡಿ. ಹಾಗಾದರೆ ಮಾಡುವಾಗ ನಾಮ ಉಚ್ಚ ನೋಡಿ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆ ನಾಮ ಉಚ್ಚಾರ ಮಾಡುವಾಗ ತದ್ಗುಣರಾಗಿ ತತ್ ಅಂತ ಹೇಳ್ತಾ ಇದ್ದಾರೆ. ತಚ್ಛಬ್ದ ಅಂದರೆ ಯಾವುದರಿಂದ ಅಂದರೆ, ಯಾವ ಹೆಸರನ್ನು ದೇವರದ್ದು ಉಚ್ಚಾರ ಮಾಡುತ್ತೀರೋ ಆ ಹೆಸರು ದೇವರ ಒಂದು ಗುಣವನ್ನು ಹೇಳುತ್ತೆ. ಆ ಗುಣದಲ್ಲಿ ನಮಗೆ ಅಂಟು ಬರಬೇಕಪ್ಪ, ಇಂಥ ಗುಣವಂತ ಅಂತ ತಿಳ್ಕೊಂಡು ಆ ಹೆಸರು ಆ ಗುಣವನ್ನು ಹೇಳುತ್ತಾ ಇದೆ ಅಂತ ತಿಳಿದು ಆ ಗುಣ ಚಿಂತನೆ ಮಾಡುತ್ತಾ ಹೆಸರು ಹೇಳಿದರೆ, ದೇವರಲ್ಲಿ ಮನಸ್ಸಿಟ್ಟರೆ, ಅಂಥ ಒಮ್ಮೆ ಒಂದು ಕ್ಷಣ ಮಾಡಿದರೂ ಕೋಟಿ ಕೋಟಿ ಪಾಪಗಳೆಲ್ಲ ನಾಶ ಆಗುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲ, ಈ ಪಾಪ ನಾಶ ಆಗುವುದು ಎಲ್ಲ ಯುಗದಲ್ಲಿ ಇದೆಯಲ್ವ ಅಂದರೆ, ಹೇಳ್ತಾರೆ ಕಲಿಯುಗದಲ್ಲಿ ವಿಶೇಷ, ಮೂರು ಯುಗದಲ್ಲಿ ನಾವು ಮಾಡಿದ ಪುಣ್ಯದ ರಾಶಿಗೆ ಚೂರು ಜಾಸ್ತಿಯೇ ಬರುತ್ತೆ ಕಲಿಯುಗದಲ್ಲಿ ಮನಸ್ಸಿಟ್ಟು ದೇವರನ್ನು ನೆನೆದರೆ. ಅದಕ್ಕೆ ಆಚಾರ ಹೇಳ್ತಾರೆ, ದೇವರನ್ನು ನೆನೆಯೋದು ಆಚೆ ಇರಲಿ, ದೇವರನ್ನು ನೆನೆಯಲಿಕ್ಕೆ ಪ್ರಯತ್ನ ಪಟ್ಟರೂ ವಿಶೇಷವಾಗಿ ಪಾಪನಾಶ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಹಿಂದಿನ ಇತಿಹಾಸವನ್ನು ಹೇಳುತ್ತಾರೆ. ಕನ್ಯಾಕುಬ್ಜ ದೇಶೀಯ ಬ್ರಾಹ್ಮಣ ಅಜಾಮಿಲ ನಾಮ್ನ ನಷ್ಟ ಸದಾಚಾರ ಅಂದರು. ಅಜಾಮಿಲ ಅಂತ ಹೆಸರು, ಆ ಹೆಸರೇ ಹೇಳುತ್ತೆ ಆಚಾರ ಇಲ್ಲದವ. ಹೌದಾ? ಅದೇನದು ಅಂದರೆ, ಅಜಾ ಅಂದರೆ ಯಾವುದು? ಪ್ರಕೃತಿ ಅಂದರೆ ದುಷ್ಟವಾದ ಪ್ರಕೃತಿ. ಅದರ ಸಂಬಂಧ ಮೀಲನ ಚೆನ್ನಾಗಿ ಅದರ ಜೊತೆಗೆ ಯಾರು ಮಿಕ್ಸ್ ಆಗಿ ಹೋಗಿರ್ತಾನೋ ಅವನು ಅಜಾಮಿಲ. ಈ ಅಜಾಮಿಲ ಮೊದಲು ಅಜಾಮಿಲನಾಗಿದ್ದ, ನಂತರ ಅಜಾಮಿಲನಾದ, ಮತ್ತು ಅಜಾಮಿಲನಾಗಿ ಉಳಿದ ಅಂತ ಹೇಳ್ತಾರೆ. ಇದೇನ್ರಿ ಅಂದ್ರೆ ಹೇಳ್ತಾರೆ, ಅಜ ಎಂಬ ಶಬ್ದಕ್ಕೆ ಎರಡರ್ಥ. ಒಂದು ಬ್ರಹ್ಮಜ್ಞಾನ ಅಂತ ಒಂದರ್ಥ, ಈ ಪ್ರಕೃತಿಯ ಕೆಟ್ಟ ಸಂಪರ್ಕ ಅಂತರ್ಥ. ಅಜಾಮಿಲ ಮೊದಲು ಒಳ್ಳೆ ಬ್ರಹ್ಮಜ್ಞಾನಿಯಾಗಿದ್ದ, ನಂತರ ಕೆಟ್ಟ ಸಂಪರ್ಕ ಬಂತು, ನಂತರ ಮತ್ತು ಶುದ್ಧನಾಗಿ ಉಳಿದ ಅಂತ ಅಜಾಮಿಲೋಪಾಖ್ಯಾನದ ಹೇಳ್ತಾರೆ. ವಿಶೇಷವಾಗಿ ದಾಸಿ ಸಂಸರ್ಗ ಮಾಡ್ತಾ ಇದ್ದಾನೆ ತನ್ನ ಇವರ ಕುರಿತು ಯಮಧರ್ಮರಾದರ ಭಟರು ಹೇಳ್ತಾ ಬರ್ತಾ ಇದ್ದಾರೆ. ಇವನು ತುಂಬಾ ಅಧ್ಯಯನ ಮಾಡಿದವ, ಒಳ್ಳೆ ಶೀಲವಂತ, ನಡುವೊಳ್ಳೆ ಚೆನ್ನಾಗಿತ್ತು, ಒಳ್ಳೆ ವ್ರತಗಳನ್ನು ಧಾರಣೆ ಮಾಡಿದ್ದ, ಮೃದುವಾಗಿದ್ದ. ಮೃದು ಅಂದರೆ ನಮ್ಮ ಸಾಧನೆಯಲ್ಲಿ ಪ್ರಧಾನ ಭಾಗ ಯಾವುದಕ್ಕೆ ಕೊಡ್ತಾರೆ ಅಂದರೆ, ನಾವು ಇನ್ನೊಬ್ಬರಿಗೆ ಮೃದುವಾಗಿ ಪ್ರವರ್ತನೆ ಮಾಡಿದರೆ ಅದರಿಂದ ಭಗವಂತ ಬಹಳ ಪ್ರೀತನಾಗ್ತಾನಂತೆ. ನಾವು ಎಷ್ಟು ಇನ್ನೊಬ್ಬರಿಗೆ, ಹೌದು ಹರಿಭಕ್ತರೇ ಆಗಿದ್ದರೆ, ಅವರಲ್ಲಿ ದೋಷಗಳಿದ್ದರೂ ನಾವು ಕಠಿಣವಾಗಿ ಪ್ರವರ್ತನೆ ಮಾಡಿದರೆ ಅದರಿಂದ ಭಗವಂತ ಪ್ರೀತನಾಗಲ್ಲ. ಅದು ಶ್ರೀನಿವಾಸನೇ ಹೇಳ್ತಾನೆ ಪದ್ಮಾವತಿಗೆ, ಹೊರಟೋಗು ಅಂತ ಹೇಳಿದಾಗ ನಿಷ್ಠುರ ಭಾಷಣ ಮಾತಾಡಬಾರದು ಅಂತ. ದೇವರ ಬಾಯಿಯಿಂದ ನಿಷ್ಠುರವಾದ ಮಾತು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಒಮ್ಮೆ ನಮ್ಮ ಬಾಯಿಯಿಂದ ಹರಿಭಕ್ತರನ್ನ ನೋಯಿಸುವಂಥ ನಿಷ್ಠೂರವಾದ ಮಾತು, ನಿಷ್ಠೂರವಾದ ನಡೆ ಬಂದರೆ ಅದು ಏಳು ಜನ್ಮದ ಪುಣ್ಯವನ್ನು ನಾಶ ಮಾಡುತ್ತೆ. ಒಮ್ಮೊಮ್ಮೆ ಮಾತಾಡಿದಾಗಲೂ ಏಳೇಳು ಜನ್ಮದ ಪುಣ್ಯವನ್ನು ಸುಟ್ಟು ಬಿಡ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಳ್ಳೆ ಮೃದುವಾಗಿದ್ದ, ಇಂದ್ರಿಯ ನಿಗ್ರಹ ಇತ್ತು, ಸತ್ಯವಾಕ್ ಪರಿಪಾಲಕನಾಗಿದ್ದ, ಮಂತ್ರಗಳು ತಿಳ್ಕೊಂಡಿದ್ದ, ಶುಚಿಯಾಗಿದ್ದ, ಗುರು ಅಗ್ನಿ ಅತಿಥಿ ವೃದ್ಧರ ಸೇವಾ ಮಾಡುತ್ತಿದ್ದ. ಇನ್ನೊಂದು ಹೇಳ್ತಾರೆ, ಅಹಂಕಾರವೇ ಇದ್ದಿಲ್ಲ, ಎಲ್ಲರಿಗೂ ಉಪಕಾರ ಮಾಡುತ್ತಿದ್ದ, ಮಾತೇ ಇದ್ದಿಲ್ಲ, ಹೊಟ್ಟೆ ಕಿಚ್ಚು ಇದ್ದೇ ಇದ್ದಿಲ್ಲ, ಇಂಥವ ಅಂತ ಯಮಭಟರು ವರ್ಣನೆ ಮಾಡುತ್ತಾರೆ ಈತನ ಗುಣಗಳನ್ನು. ಇಂಥವನು ಒಂದು ಸಲ ತಂದೆ ಆದೇಶದಂತೆ ವನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಮಿತ್ತು ದರ್ಭೆ ಫಲ ಎಲ್ಲ ತರಲಿಕ್ಕೆ ಹೋದವ, ಯಾರೋ ಸ್ತ್ರೀಯನ್ನು ನೋಡಿ, ದಾಸಿ ಸ್ತ್ರೀಯನ್ನು ನೋಡಿ, ಅಂದರೆ ಅದರಲ್ಲೂ ಕೂಡ ಕನಿಷ್ಠ ವರ್ಣ, ಅದರಲ್ಲೂ ಕನಿಷ್ಠ ವರ್ಣದಲ್ಲಿ ಹುಟ್ಟಿರತಕ್ಕಂಥವರು, ಅಂಥವರ ಸಂಪರ್ಕ ಇವನಿಗಾಯಿತು. ಅದರಿಂದಾಗಿ ಹೆಂಡತಿಯನ್ನು ಬಿಟ್ಟ, ತಂದೆ ತಾಯಿಗಳನ್ನು ಬಿಟ್ಟ, ತನ್ನ ಆಚಾರ ಧರ್ಮ ಎಲ್ಲ ಬಿಟ್ಟುಬಿಟ್ಟ, ಏನೇನೂ ಇಲ್ಲ. ಇನ್ನೇನಾಯಿತು, ಅವಳ ಜೊತೆಗಿದ್ದು 80 ವರ್ಷಗಳ ಕಾಲ ಕಳೆದ, 10 ಜನ ಮಕ್ಕಳನ್ನು ಪಡೆದ. ಆ 10 ಜನ ಮಕ್ಕಳ ಆ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಈ ಬ್ರಹ್ಮಜ್ಞಾನಿ ಆಗಿದ್ದ ಆಚಾರವಂತನಾದಂಥ ಈ ವ್ಯಕ್ತಿ ಮಾಡಬಾರದ ಕೆಲಸಗಳು ಮಾಡಿದ, ಜೂಜಾಟ ಆಡಿದ, ಕಳ್ಳತನ ಮಾಡಿದ. ಹಾಗೆ ಅಂತ ಹಾಗೆ ಮಾತ್ರ ಅಲ್ಲ, ನ್ಯಾಯದಿಂದಲೂ ಸಂಪಾದನೆ ಮಾಡಿದ, ಅನ್ಯಾಯದಿಂದಲೂ ಸಂಪಾದನೆ ಮಾಡಿದ. ಮಾಡಿ ಕೊನೆಗೆ ತನ್ನ ಆಯುಷ್ಯವನ್ನೆಲ್ಲ ಹಾಗೇ ಕಳೆದ, 80 ವರ್ಷ ಪರ್ಯಂತ. ಅವ ಹಾಗೆ ಹೇಳ್ತಾರೆ, ಎಂಥವ ಹೇಗಾಗಿ ಬಿಟ್ಟ, ಎಂಥವ ಹೇಗಾಗಿ ಬಿಟ್ಟ. ಇಲ್ಲಿ ಸಾಮಾನ್ಯ ಶಬ್ದ ಪ್ರಯೋಗ ಹೇಗಿದ್ದರಿ ಹೇಗಾಗ್ಬಿಟ್ರು, ಹಾಗಾಗ್ಬಾರ್ದಾಗಿತ್ತು, ಸ್ವಲ್ಪ ಬುದ್ಧಿ ಬಳಸ್ಬೇಕಪ್ಪ. ಈ ಶಬ್ದ ಪ್ರಯೋಗಗಳು ನಮ್ಮಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಮೂಲದಲ್ಲೇ ಹೇಳಿದರು, ನಿಮ್ಮ ವಶದಲ್ಲಿ ನೀವಿಲ್ಲ, ಒಳಗಿದ್ದವ ನಿಮ್ಮ ಹಿಂದಿನ ಕರ್ಮಾನುಸಾರ ಮಾಡಿಸ್ತಾನೆ. ಈತ ಯಾರು ಅಂದರೆ ಆಚಾರ್ಯರು ಕೊಡ್ತಾರೆ, ಹಿಂದಿನ ಜನ್ಮದಲ್ಲಿ ವಿಶೇಷವಾಗಿ ಅಪರೋಕ್ಷ ಜ್ಞಾನಿಯಾಗಿದ್ದ. ಅಪರೋಕ್ಷ ಜ್ಞಾನಿಯಾಗಿದ್ದು ತನ್ನ ಶೇಷ ಕರ್ಮ ಪ್ರಾರಬ್ಧ ಕರ್ಮ ಉಣಲಿಕ್ಕೆ ಬಂದಿದ್ದ, ಆ ಕರ್ಮವನ್ನೆಲ್ಲ ಉಂಡು ಮತ್ತು ಭಗವಂತನ ಸನ್ನಿಧಾನಕ್ಕೆ ಹೊರಟ, ಅವನ ವಿಚಾರವಿದು ಅಂತ ಹೇಳುತ್ತಾರೆ. ಸರಿ, ಕೊನೆಗೆ ತನ್ನ ಹತ್ತನೆಯ ಮಗ ಚಿಕ್ಕವ, ಅವನಿಗೆ ನಾರಾಯಣ ಅಂತ ಹೆಸರಿಟ್ಟ. ನೋಡಿ, ಅವನ ಮೇಲೆ ಪ್ರಾಣ ಇಟ್ಟ. ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಆ ಹುಡುಗ ತುಂಬ ಚಿಕ್ಕವ, ಇವ ತುಂಬ ದೊಡ್ಡವ, ಮುದಿ ಅಂದರೆ ತಾತನ ವಯಸ್ಸಿನಲ್ಲಿ ಇದ್ದವನಿಗೆ ಮಗ ಆಗಿದ್ದ. ಹತ್ತನೇ ಮಗ ಅಂದರೆ ಅವನು ಹೇಗಿರಬೇಕು, ಭಾಳ ಚಿಕ್ಕವ, ಈತ ದೊಡ್ಡವ, ಅವನ ಮೇಲೆ ಭಾಳ ಪ್ರಾಣ ಇಟ್ಟಿದ್ದ. ನಂತರ ಊಟ ಮಾಡಿದರು, ತಿಂದರು, ಏನು ಕೊಡಿದ್ರು, ಏನು ಮಾಡಿದರು ಅವನಿರಬೇಕು, ಜೊತೆ ಜೊತೆಗೆ ಇದ್ದ. ಅಷ್ಟು ರೀತಿಯಾಗಿ ಅವನಲ್ಲೇ ಮನಸ್ಸಿಟ್ಟು ನವೇದ ಆಗತಂ ಅಂತಕಂ, ಹತ್ತಿರ ಬಂದಿರತಕ್ಕಂಥ ಮೃತ್ಯುವನ್ನು ನೋಡಿಲ್ಲ. ಈ ರೀತಿಯಾಗಿ ಒಂದು ಸಲ ವಿಶೇಷವಾಗಿ ಪಾಶಹಸ್ತಾನ್ ತ್ರೀನ್ ದೃಷ್ಟ್ವ, ಮೂರು ಜನ ಬರ್ತಾ ಇದ್ದಾರೆ, ಭೀಕರವಾಗಿರತಕ್ಕಂಥವರು, ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಒಮ್ಮೆ ಎಂದಾದರೂ ಕನಸಲ್ಲೇ ಕಾಣಿಸಿದ್ರೆ ಯಾರು ಒಂದು ಡೌಟ್ ಬಂದರೆ ಈ ವರ್ಣನೆಯಿಂದ ನಾವು ಕನ್ಫರ್ಮ್ ಮಾಡ್ಕೋಬೋದು ಯಾರು ಬಂದಿದ್ರು ಅಂತ. ವಕ್ರತುಂಡಾನ್, ಮುಖ ವಕ್ರವಾಗಿರುತ್ತಂತೆ. ಊರ್ಧ್ವರೋಮಣ ಅಂದರು, ಕೂದಲೆಲ್ಲ ಸ್ಟ್ರೈಟಕ್ ಮೇಲಕ್ಕಿರುತ್ತೆ, ಯಾರಿಗೂ ನಮಗಾಗಿರಲ್ಲ, ಕೂದಲು ಕಡ್ಡಿ ಥರ ಉದ್ದಕ್ಕೆ ಮೇಲಕ್ಕಿರುತ್ತೆ, ಊರ್ಧ್ವರೋಮಣ. ನಂತರ ವಿಶೇಷವಾಗಿ ನಗ್ನರಾಗಿರುತ್ತಾರೆ, ಪಾಶ ಹಿಡ್ಕೊಂಡು ಬಂದಿರ್ತಾರೆ. ಇವನನ್ನು ನೋಡಿದ ಕೂಡಲೇ ಮೈಯೆಲ್ಲ ಅವರದ್ದು ಕಪ್ಪಿರುತ್ತೆ, ಹಲ್ಲು ಸಹಿತ ಕಪ್ಪಿರುತ್ತೆ. ಇವನ ಹತ್ತಿರ ಬಂದು ಹಲ್ಲು ಕಡಿತಾ ಇದ್ದಾರೆ, ಅವನನ್ನ ಸೆಳ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ ಪ್ಲಾವಿತೇನ ಸ್ವರೇಣ ಚೈಹಿ ಆಜುಹಾವ ಆಕುಲೇಂದ್ರಿಯ. ಕೊನೆಗೆ ದೂರದಲ್ಲಿರತಕ್ಕಂಥ ತನ್ನ ಚಿಕ್ಕ ಮಗ ಆಡತಾ ಇದ್ರೆ ಅವನನ್ನ ಕರೆದದ್ದು, ದೇವರನ್ನಲ್ಲ, ನಾರಾಯಣ ಅಂತ ಮಗನನ್ನೇ ಕರೆದದ್ದು. ಗಟ್ಟಿಯಾಗಿ ಕರೆದ, ಇಂದ್ರಿಯಗಳೆಲ್ಲ ಏನು ಹೆದರ್ಕೊಂಬಿಟ್ಟಿದ್ದಾನೆ, ಕಂಪಿಸಿ ಹೋಗ್ತಾ ಇದ್ದಾನೆ. ಆ ಮಗನನ್ನ ಕರೆದ, ಆ ಮಗನನ್ನ ಕರೆದಾಗ ವಿಷ್ಣು ದೂತರು ಬಂದ್ರು. ಆವಾಗ ದೇವರನ್ನ ಮನಸ್ಸಿಟ್ಟು ಕರಿಬೇಕಲ್ಲ, ಕರೆದಿಲ್ಲ ಅಂದರೆ ಇಲ್ಲ, ಈತನ ಹಿಂದಿನ ಸಾಧನೆಯಿಂದ ಈತ ಮಗನನ್ನ ನೋಡಿ ಕರೆದರೂ ಆ ಕ್ಷಣದಲ್ಲಿ ದೇವರ ನೆನಪು ಈತನಿಗಾಯಿತು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ. ಆ ಒಳಗಿನ ನಿರ್ಣಯ ಆಚಾರ್ಯ ಕೊಡಬೇಕು. ವಿಶೇಷವಾಗಿ ನೆನೆದ ಕೂಡಲೇ ಅದ್ಭುತವಾಗಿ ಶಂಖ ಚಕ್ರ ಧನುರ್ ಬಾಣಗಳನ್ನು ಧಾರಣೆ ಮಾಡಿದ, ಗದ ಪದ್ಮಗಳನ್ನು ಧಾರಣೆ ಮಾಡಿದ, ಎಲ್ಲರೂ ಬರ್ತಾ ಇದ್ದಾರೆ. ವಿಷ್ಣು ಪಾರ್ಷದರು ಬಂದು ತಡೆದು ಬಿಡ್ತಾ ಇದ್ದಾರೆ. ಅವರ ವರ್ಣನೆ ಮಾಡುತ್ತಾರೆ, ಅವರು ಬರ್ತಾ ಇದ್ದರೇನೆ ಇಡೀ ಜಗತ್ತು ಕಾಂತಿಯಿಂದ ತುಂಬಿ ಹೋಗ್ತಾ ಇದೆ. ಅಂಥವರು ಬಂದು ತಡೆದಾಗ ಯಮಧರ್ಮರಾಜರ ಭಟರು ಕೇಳ್ತಾ ಇದ್ದಾರೆ, ಯಾರು ನೀವು? ವಿಶೇಷವಾಗಿ ನಮ್ಮ ಗುರುಗಳಾದಂಥ ಯಮಧರ್ಮರಾಜರ ಆಜ್ಞೆಯನ್ನು ತಡೀತಾ ಇದ್ದೀರಿ. ಆವಾಗ ಹೇಳ್ತಾ ಇದ್ದಾರೆ ವಿಷ್ಣು ದೂತರಂದರು, ಸರಿ ನಾವು ಯಾರು ಎಂಬುದು ಹೇಳ್ತೀವಿ, ನೀವು ಯಮಧರ್ಮರಾಜರ ಭಟರಲ್ವಾ, ನಿಮಗೆ ಧರ್ಮ ಅಂತ ಗೊತ್ತಾ? ಅವರು ಹೇಳಿ ಶುರು ಮಾಡಿದರು. ವೇದ ಪ್ರಣಯಿತೋ ಹಿ ಧರ್ಮ ಅಧರ್ಮ ತದ್ವಿಪರ್ಯಯ. ವೇದ ಹೇಳಿದ್ದೇ ಧರ್ಮ, ಅದಕ್ಕೆ ವಿರುದ್ಧವಾದ್ದು ಅಧರ್ಮ. ವೇದ ಯಾರು? ವೇದೋ ನಾರಾಯಣ ಸಾಕ್ಷಾತ್. ವೇದದಲ್ಲಿ ನಾರಾಯಣನೇ ಇದು ಹೇಳ್ತಾನೆ ಅಂತ ತಿಳ್ಕೊಂಡಿದ್ದೀವಿ ಅಂತ ಅದ್ಭುತವಾಗಿ ಪಾಪ ಪಾಪ ಆಗತಕ್ಕ ವಿಶೇಷವಾದ ರೀತಿ ಎಷ್ಟು ಆಳಕ್ಕೆ ಹೋಗಿ ಹೇಳ್ತಾರೆ. ಯಮಧರ್ಮರಾಜರ ಭಟರ ಜ್ಞಾನ ಎಂಥದ್ದು ಅಂದ್ರೆ ಹೇಳ್ತಾ ಇದ್ದಾರೆ, ತದೇ ತತ್ ಷೋಡಶಕಲಂ ಲಿಂಗಂ. ಲಿಂಗ ದೇಹದವರೆಗೂ ಹೋಗ್ತಾ ಇದೆ ಅವರ ಮಾತು. ಶಕ್ತಿತ್ರಯಂ ಮಹತ್ ಅಂತ ಭಗವಂತ ಮೂರು ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿಯಿಂದ ವಿಶೇಷವಾಗಿ ತಾನು ಈ ವಿಶೇಷವಾಗಿರತಕ್ಕಂಥ ಏಕಸ್ತು ಷೋಡಶೇನ ತ್ರೀನ್ ಸ್ವಯಂ ಸಪ್ತದಶೋ ಅಶ್ನುತೆ ಅಂತ ಅದ್ಭುತವಾದ ತತ್ವಜ್ಞಾನದಿಂದ ಹೇಳ್ತಾ ಇದ್ದಾರೆ. ಭಗವಂತ ಈ ಥರ ಮಾಡಿಸ್ತಾನೆ ಹೌದು, ಆದರೆ ಇವನ ಕರ್ಮಾನುಸಾರ ಮಾಡಿಸ್ತಾನೆ. ಆ ಕರ್ಮ ಎಂಬ ದೋಷ ಹೊಂದಿದ್ದಕ್ಕೆ ಇವನಿಗೆ ಶಿಕ್ಷೆ ಆಗಬೇಕಾಗಿದ್ದೆ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ. ಆದರೆ ಧರ್ಮ ಗೊತ್ತಿರಬೇಕಾಗಿದ್ದವರಿಗೆ ಧರ್ಮ ಗೊತ್ತಾಗಿಲ್ಲ ಅಂದರು. ಅಲ್ಲ ಇಷ್ಟೆಲ್ಲ ಗೊತ್ತಾಗಿತ್ತಲ್ಲ, ಚೂರು ಗೊತ್ತಾಗಿಲ್ಲ ಏನು? ಈತ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಒಂದು ಸಲ ಯದ್ ವ್ಯಾಜಹಾರ ವಿವಶೋ ನಾಮ ಸ್ವಸ್ತಯನಂ ಹರೇ. ಇವನು ತನ್ನ ವಶವಿಲ್ಲದೆ ದೇವರ ನಾಮ ಉಚ್ಚಾರ ಮಾಡಿದನಲ್ಲ, ಹಾ ಅದರಿಂದ ಏನಾಗುತ್ತೆ ಅಂದ್ರು ಅವರು ಯಮಭಟರು. ಅದಕ್ಕೆ ಇವರು ಹೇಳ್ತಾರೆ, ಅಯಂ ಹಿ ಕೃತ ನಿರವೇಶ ಜನ್ಮ ಕೋಟ್ಯಂಹಸಾಮಪಿ. ಕೋಟಿ ಜನ್ಮಗಳ ಪಾಪದ ಪ್ರಾಯಶ್ಚಿತ್ತ ಮಾಡಿಕೊಂಡಾಯಿತು ಯಜ್ಜಗಾದ ಚತುರಕ್ಷರಂ. ಹೇಳ್ತಾ ಇದ್ದಾರೆ ನಾಲ್ಕಕ್ಷರ ನಾರಾಯಣ ಅಂತ ಹೇಳಿದ್ನಲ್ಲ, ಅದರಿಂದ ಎಲ್ಲ ಪಾಪ ಧ್ವಂಸ ಆಯಿತು. ಈ ಜನ್ಮದ್ದು ಮಾತ್ರ ಅಲ್ಲ ಎಲ್ಲ. ಅದಕ್ಕೆ ನೀವು ಮುಟ್ಟಲಿಕ್ಕೂ ಅರ್ಹತೆ ಇಲ್ಲ, ಮತ್ತು ಅವನು ಸೆಳಕೊಂಡು ಹೇಗೆ ಹೋಗ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿ ನಂತರ ವಿಶೇಷವಾಗಿ ನಿರ್ಣಯ ಕೊಡತಾ ಇದ್ದಾರೆ. ಸ್ತೇನಃ ಸುರಾಪಃ, ಏನೇನು ಪಾಪಗಳು ಲಿಸ್ಟ್ ಕೊಡ್ತಾರೆ. ಕಳ್ಳತನ ಮಾಡಿದವ, ಅಂದರೆ ಇಷ್ಟು ಹೇಳಿದ್ದಕ್ಕೆ ಆ ಪಾಪಗಳೆಲ್ಲ ಮಾಡಿಬಿಟ್ಟು ಒಂದ್ಸಲ ನಾರಾಯಣ ಅಂದರೆ ಸಾಕು ಅಂತ ತಾತ್ಪರ್ಯ ಅಲ್ಲ. ಅಂದರೆ ಪಾಪಗಳು ಮಾಡಿದವರು ಅದಕ್ಕೆ ದುಃಖಪಟ್ಟು ಇನ್ನ ಮೇಲೆ ನಾನು ಮಾಡಲ್ಲ ಎಂಬ ನಿಶ್ಚಯ ದುಃಖದಿಂದ ಅಪ್ಪಾ ಅಂತ ಆ ಪಶ್ಚಾತ್ತಾಪಪೂರ್ವಕವಾಗಿ ಭಗವಂತನ ನಾಮ ಉಚ್ಚಾರ ಮಾಡುವುದು ಬೇರೆ, ಪಾಪ ಮಾಡಿಬಿಡೋದು ನಾರಾಯಣ ನಾರಾಯಣ ಅಂದ್ಬಿಟ್ರೆ ಸರಿಯಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ತೇನಃ, ದೇವರ ನಾಮೋಚ್ಚಾರಣೆ ಅಂದರೆ ಭಕ್ತಿಯಿಂದ ಮಾಡಿದರೆ ಏನೇನು ಪಾಪಗಳು ಹೋಗುತ್ತೆ? ಕಳ್ಳತನ ಮಾಡಿದ ಪಾಪ ಹೋಗುತ್ತೆ, ಸುರಾಪಃ ಹೆಂಡ ಕುಡಿದ ಪಾಪ ಹೋಗುತ್ತೆ, ಮಿತ್ರ ಧೃಕ್ ಅಂದರೆ ಮಿತ್ರ ದ್ರೋಹ ಮಾಡಿದವ ಇನ್ನ ಯಾವ ಪಾಪ, ಬ್ರಹ್ಮ ಹತ್ಯಾ ಮಾಡಿದ ಪಾಪ, ಗುರುತಲ್ಪಗ ಗುರುತಲ್ಪಗಾಮಿಯಾದವ. ನಂತರ ಸೇರಿಸ್ತಾರೆ ಸ್ತ್ರೀ ರಾಜ ಪಿತೃ ಗೋ ಹಂತ, ಸ್ತ್ರೀಯರನ್ನ ರಾಜನನ್ನ ತಂದೆ ತಾಯಿಗಳನ್ನ ಗೋವನ್ನ ಕೊಂದವ. ಇಷ್ಟು ಪಾಪಗಳು ಸೇರಿಸಿದ್ರು. ಇನ್ನ ಏಚ ಪಾತಕಿನೋಪರೆ, ಇನ್ನ ಏನೇನು ಪಾಪಗಳು ಮಾಡಿರ್ತಾರೆ ಅವರೆಲ್ಲ. ಸರ್ವೇಶಾಪಮೇ ಅಧವತಾಂ ಇದಮೇವ ಸುನಿಷ್ಕೃತ, ಏನೇನು ಪಾಪಗಳು ಮಾಡಿರ್ತಾರೆ ಆ ಪಾಪ ಮಾಡಿದವರಿಗೆ ಇದೇ ಪ್ರಾಯಶ್ಚಿತ್ತ. ಏನು? ನಾಮವ್ಯಾಹರಣಂ ವಿಷ್ಣೋ ಯತಃ ತದ್ವಿಷಯಾಮತಿ, ದೇವರ ನಾಮಸ್ಮರಣೆ ಬರಬೇಕು, ಬಂದಾಗ ದೇವರು ತಲೆಯಲ್ಲಿ ಇರಬೇಕು. ಅದೊಂದು ಕಂಡೀಷನ್ ಕೊಟ್ಟರು. ಬಾಯಲ್ಲಿ ನಾಮ ಇದ್ದರೆ ಸಾಲದು, ತಲೆಯಲ್ಲೂ ದೇವರು ಉಳಿದಿರಬೇಕು, ಇಲ್ಲದಿದ್ರೆ ಆ ಥರ ಆಗಲ್ಲ. ಇಲ್ರಿ, ನಮಗೆ ದೇವರು ತಲೆಯಲ್ಲಿಲ್ಲ, ಬರೇ ನಾಮ ಮಾತ್ರ ಉಚ್ಚಾರ ಮಾಡ್ತೀವಿ ಅಂದರೆ ಚೂರು ಚೂರು ಮಾಣಿಕ್ಯ ಕೊಟ್ಟು ಅಂಗಡಿಯೋಳು ಅಜೀವಾನ ಪಡದಂತೆ ಚೂರು ಚೂರು ಪಾಪ ಕತ್ತರಿಸುತ್ತೆ, ಹೆಚ್ಚು ಕತ್ತರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರನ್ನು ಬಿಡಿಸಿಕೊಟ್ಟು ಅಲ್ಲಿ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. ನೈಕಾಂತಿಕಂ ತದ್ಧಿ ಕೃತೇಪಿ ನಿಷ್ಕೃತೆ ಮನ ಪುನರ್ಧಾವತಿ ಚೇದ ಸತ್ಪಥೆ ತತ್ಕರ್ಮ ನಿರ್ಹಾರಂ ಅಭಿಪ್ತತಾಂ ಹರೇ ಗುಣಾನುವಾದ ಖಲು ಸತ್ವಭಾವನ. ಅದ್ಭುತವಾದ ಉಪಾಯ ಹೇಳಿಕೊಡ್ತಾರೆ ನೋಡಿ. ಒಂದು ಸಲ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡಿವಿ, ಮಾಡಿಕೊಂಡ್ರೂ ಮನಸ್ಸು ಮತ್ತೂ ಕೆಟ್ಟ ಹಾದಿಗೆ ಹೋಗ್ತಾ ಇದ್ರೆ, ನಮ್ಮ ವಶವಿಲ್ಲದೆ ಮನಸ್ಸು ಕೆಟ್ಟ ಹಾದಿಗೆ ಹೋಗ್ತಾ ಇದ್ರೆ ಆ ಹೋಗಲಿಕ್ಕೆ ಕಾರಣವಾದ ಕರ್ಮ ಏನು ಕೂತಿರುತ್ತೆ ಹಿಂದಿನದ್ದು, ಆ ಕರ್ಮವನ್ನು ಕತ್ತರಿಸಬೇಕು ಅಂತ ಯಾರ ಮನಸ್ಸಿಗಿರುತ್ತೆ? ಇದ್ದರೆ ಅವರಿಗೊಂದೇ ಒಂದು ಉಪಾಯ, ಹರೇ ಗುಣಾನುವಾದ, ಭಗವಂತನ ಗುಣಗಳನ್ನು ತಿಳಿದು ಅದನ್ನು ನಾವು ಅನುಸಂಧಾನ ಮಾಡಿ ಇನ್ನೊಬ್ಬರಿಗೆ ಹೇಳೋದು. ಅದ್ಯಾಕೆ ನಮ್ಮ ಪಾಡಿ ನಾವು ಅನುಸಂಧಾನ ಮಾಡಿಕೊಂಡಿರ್ಬೋದಲ್ಲ ಅಂದರೆ, ನಮ್ಮ ಪಾಡಿಗೆ ನಾವು ಕಣ್ಣು ಮುಚ್ಚಿಕೊಂಡು ಅನುಸಂಧಾನ ಮಾಡ್ತಾ ಇದ್ರೆ ನಾವು ಸಮಾಧಿಗೆ ಹೋಗ್ತೀವಷ್ಟೇ, ದೇವರ ಹತ್ರ ಇರೋದು ಬಹಳ ಕಡಿಮೆ ಆಗುತ್ತೆ. ಆದ ಕಾರಣ ಕಣ್ಣು ತೆಗೆದು ಬಾಯಿ ತೆಗೆದು ಚೆನ್ನಾಗಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋದಾಗ ಎಚ್ಚರ ಇರುತ್ತೆ, ದೇವರ ಮೇಲೂ ಎಚ್ಚರ ಬರುತ್ತೆ. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಆದ ಕಾರಣ ನೀವು ಇವರನ್ನು ಕರ್ಕೊಂಡು ಹೋಗಬೇಡಿ. ಆವಾಗ ಹೇಳ್ತಾ ಇದ್ದಾರೆ, ಸರಿಯಪ್ಪ ನೀವು ಹೇಳಿದಂತೆ ದೇವರನ್ನು ತಲೆಯಲ್ಲೇ ಇಟ್ಟುಕೊಂಡು ನಾಮಸ್ಮರಣೆ ಮಾಡಿದರೆ ವಿಶೇಷ ಹಾಗಲ್ಲ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಘಹರಂ ವಿದುಹು. ಅದು ಹೇಳ್ತಾರೆ, ಬಿಕ್ಕುವಾಗ ಕಳಿಸುತ್ತಲಿ ದೇವಕ್ಕಿ ತನಯನ ತನಯ ಸ್ಮರಿಸುತ ನರ ಸಿಕ್ಕಯವ ದೂತರಿಗೆ ಆವಾವಲ್ಲಿ ನೋಡಿದರು. ಸರಿನಪ್ಪ, ದೇವರಲ್ಲಿ ಅಂಥಾಪರಿ ಬರ್ತಾ ಇಲ್ವ ಮನಸ್ಸು, ನೀನು ಹೇಳಲಿಕ್ಕೆ ಶುರು ಮಾಡು ದೇವರ ನಾಮ. ಇಲ್ಲೊಂದು ರಹಸ್ಯವಿದೆ. ಏನು ಅಂದರೆ, ನಮ್ಮ ಮನಸ್ಸು ದೇವರಲ್ಲಿ ಹೋಗ್ತಾ ಇಲ್ಲ, ಸತ್ಯ. ದೇವರ ನಾಮ ಸ್ಮರಣೆ ಮಾಡಬೇಕು, ಪಾಪ ಹೋಗಬೇಕು. ಹೋಗಬೇಕಾದ್ರೆ ನೀವೇನೋ ಕಂಡೀಷನ್ ಹಾಕಿದ್ದೀರಿ, ದೇವರ ನಾಮ ಹೇಳಬೇಕು, ತಲೆ ದೇವರಲ್ಲಿರಬೇಕು, ಅದು ಇರ್ತಾ ಇಲ್ಲ. ನಾವೇನು ಮಾಡೋದು, ಮಾಡಬೇಕೋ ಬಿಡಬೇಕೋ, ನಿಮ್ಮ ಪ್ರಕಾರ ಬಿಡಬೇಕು. ಇಲ್ಲ ಅಂದರು, ದೇವರ ಮೇಲೆ ಮನಸ್ಸು ಈಗ ಬರದಿದ್ದರೂ ನಾನ್ ಸ್ಟಾಪ್ ಆಗಿ ಹೇಳ್ತಾ ಹೋಗು. ಈ ಸೂತ್ರ ಅಪ್ಲೈ ಮಾಡಿದ್ದು ನಮಗೆ ಗೊತ್ತು, ನಾವು ಅಪ್ಲೈ ಮಾಡಲ್ಲ. ಅಪ್ಲೈ ಮಾಡೋರು ಯಾರು ಅಂದರೆ, ಈ ರಾಮಕೃಷ್ಣ ಹರೇ ರಾಮ ಹರೇ ಕೃಷ್ಣ ಮಿಷನ್ ಇದ್ದಲ್ಲ ಇಸ್ಕಾನ್, ಅವರು ಮಾಡ್ತಾ ಇದ್ದಾರೆ. ಅವರೇನು ಮಾಡುತ್ತಾರೆ, ಅವರ ಹತ್ರ ನಾರ್ಮಲ್ ಪರ್ಸನ್ಸ್ ಯಾರು ಬರ್ತಾರೆ ಅವರಿಗೆ ದೀಕ್ಷಾ ಅಂತ ಕೊಡುತ್ತಾರೆ. ಅವನು ಯಾರೇ ಆಗಿರಲಿ, ಅವನಿಗೆ ದೀಕ್ಷಾ ಕೊಡುತ್ತಾರೆ. ಎಂಥದ್ದು ಅದು, ಫಾರಿನರ್ ಆಗಿರಲಿ, ಇಂಡಿಯನ್ ಆಗಿರಲಿ, ಯಾರೇ ಆಗಿರಲಿ, ದೀಕ್ಷಾ ಕೊಟ್ಟು ಹೇಳ್ತಾರೆ, ನಾಳೆಯಿಂದ ನೀನು ಕ್ರಾಪ್ ಇಡಬಾರ್ದು, ಜುಟ್ಟೇ ಇಡಬೇಕು, ಕಚ್ಚೆ ಹಾಕಿ ನೋಡಿ. ಅವರು ಜಪ ಮಾಡ್ತಾ ತಿರುಗ್ತಾ ಇರ್ತಾರಲ್ಲ, ಆ ಫಾರಿನರ್ಸು ನಮ್ಮವರು ಎಲ್ಲರೂ ಇರ್ತಾರೆ, ಶಿಖಾ ಇಟ್ಟಿರ್ತಾರೆ, ಪೂರ್ಣ ಕೂದಲು ತೆಗೆಸ್ತಾರೆ, ಜೊತೆಗೆ ಎಲ್ಲರೂ ಕಚ್ಚೆ ಹಾಕಿಯೇ ಓಡಾಡ್ತಾರೆ. ಗೋಪಿಚಂದನ ಬಿಡಲ್ಲ, ಜನಿವಾರ ಬಿಡಲ್ಲ, ಜಪ ಬಿಡಲ್ಲ. ಅವರಿಗೆ ಹೇಳುತ್ತಾರೆ, ನೀನು ದಿನಕ್ಕೆ, ನಾನು ಕೇಳಿದೆ ಎಷ್ಟು ಮಾಡ್ತೀರಿ ಜಪ ಅಂದರೆ, ಎಷ್ಟಿಲ್ಲ ನಾನಿನ್ನು ಸ್ಟಾರ್ಟಿಂಗ್, ಒಬ್ಬಾತ ಹೇಳಿದ್ದು ನನಗೆ 25,000 ಕೊಟ್ಟಿದ್ದಾರೆ ದಿನಕ್ಕೆ. ಏನು ಬರೀ ರಾಮ ರಾಮ ಅಲ್ಲ, ಹರೇ ರಾಮ ಹರೇ ಕೃಷ್ಣ, ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಕೃಷ್ಣ, ಈ ದೊಡ್ಡದು ಅಂಥ ದೊಡ್ಡದು 25,000. ನಾನು ಅಂದೆ ದಿನಕ್ಕೆ ಮುಗಿಯುತ್ತಾ ಅಂದೆ. ಇಲ್ಲ ಮುಗಿಸ್ತೀವಿ ನಾವು. ನಾ ಅಂದೆ, ಅವಾಗ ಕೇಳಿದೆ. ಆ ಕೊಟ್ಟಂಥವ್ರು ಇರ್ತಾರಲ್ಲ ಆ ಪ್ರಭುಪಾದ ಅಂತಾರೆ, ಅವ್ರ ಹತ್ರ ಹೋಗಿದ್ದಾಯ್ತು ಒಂದ್ಸಲ. ಅದಕ್ಕೆ ಕೇಳಿದೆ, ನೀವು ಇಷ್ಟು ಜನಕ್ಕೆ ಹೀಗೆ ಕೊಡ್ತೀರಾ? ಅವ್ರು ತಿರುಗ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ, ಅವ್ರ ತಲೆಯಲ್ಲೋ ಇರುತ್ತೆ, ಏನು ಫಲ ಬರುತ್ತೆ ಅವರಿಗೆ ಅಂದೆ. ಅವರಂದರು, ನೀವು ಶಾಸ್ತ್ರ ಓದ್ಕೊಂಡಿದ್ದೀರಲ್ಲ, ನೀವು ಹೇಳಿದ್ದೆ ಹೇಳ್ತಾ ಇದ್ದೀನಿ, ನಾವು ನಿಮ್ಗೆ ಯಾರು ಹೇಳಿಕೊಟ್ಟಿದ್ದಾರೋ ಅವರೇ ನಮ್ಗೆ ಹೇಳಿಕೊಟ್ಟದ್ದು ಅಂದರು. ಯಾರು? ನಮಗೂ ವ್ಯಾಸರಾಜರು ಗುರುಗಳು. ಅಷ್ಟು ಚೆನ್ನಾಗಿ ಆನಂದ ಆಯಿತು. ಹೇಳಿದರು, ಮೊದಲು ಈ ಪಾಪ ನಮ್ಮನ್ನು ಬಿಡಲ್ಲ, ಮನಸ್ಸು ದೇವರಲ್ಲಿ ನಿಲ್ಲಲ್ಲ, ದೇವರ ನಾಮ ಅದು ಹೇಗೆ ನಾವು ಹೇಳಿಕೊಡ್ತೀವಿ ಅವರಿಗೆ, ಇಡೀ ದಿನ ಮಾಡಬೇಕು ಅಂತ ನಾವು 10-15 ಅಲ್ಲ 25,000 50,000 ಕೊಟ್ಬಿಡ್ತಾರೆ ಕೆಲವರಿಗೆ ಮಾಡು ಅಂತ ಹೇಳಿ. ಅಂದರೆ ಅವರ ಸ್ಟ್ಯಾಂಡರ್ಡ್ ನೋಡಿಬಿಟ್ಟು ತುಂಬ ಪಾಪ ಮಾಡಿದ್ದಾನೆ ಎಂದು ಗೊತ್ತಾದರೆ ತುಂಬ ಕೊಟ್ಬಿಡ್ತಾರೆ ಅವರಿಗೆ. ಆ ಪ್ರಕಾರ ಕೊಡ್ತಾರಂತೆ, ನಂಗೆ ಗೊತ್ತಿಲ್ಲ. ಅದು ಹೇಳ್ತಾರೆ ಇವನು, ಅವನಿಗೆ ಗೊತ್ತಿದ್ರೂ ಗೊತ್ತಿಲ್ಲದಿದ್ರು, ಮನಸ್ಸಿದ್ರೂ ಇಲ್ಲದಿದ್ರು ನಾನ್ ಸ್ಟಾಪ್ ಆಗಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ಕೆಲವು ತಿಂಗಳುಗಳಲ್ಲಿ ಇವರ ಮನಸ್ಸು ಕರಗಿ ಹೋಗುತ್ತೆ, ದೇವರ ಮೇಲೆ ಮನಸ್ಸು ಬರಲಿಕ್ಕೆ ಶುರುವಾಗುತ್ತೆ, ಪಾಪಗಳೆಲ್ಲ ಕತ್ತರಿಸಿ ಹೋಗ್ತಾ ಬರುತ್ತೆ, ನಂತರ ನಮ್ಮ ಉಪದೇಶಗಳೆಲ್ಲ ಬರ್ತಾ ಬರುತ್ತೆ, ಮನುಷ್ಯ ಪರಿವರ್ತನೆ ಆಗ್ತಾನೆ. ಎಂಥ ಅದ್ಭುತವಾದ್ದು! ನಮಗೆ ಗೊತ್ತು ಮಾಡಲ್ಲ, ಗೊತ್ತು ಮಾಡಲ್ಲ. ಇದು ಮಾಡಿದ್ದು ಇವರಲ್ಲ, ಶುರು ಮಾಡಿದ್ದೇ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ಉಪದೇಶ ಕೊಟ್ಟರು, ರಾಮ ಅಂತ ಕೊಟ್ಟಿಲ್ಲ ಅವರಿಗೆ. ರಾಮ ಅಂತ ಕೊಡಲಿಕ್ಕೆ ಅಂಥ ಯೋಗ್ಯತೆ ಇದ್ದಿಲ್ಲ. ಅದಕ್ಕೆ ಅವರಂದರು, ಆ ಮರ ಈ ಮರ ಅಂತ ಕೊಟ್ಟರು. ಏ ಹಾಗೆ ಎಣಿಸು ಅಂದ ದಾಸರದ ಕೇಳಿದರು. ಆ ಮರ ಈ ಮರ ಅಂತ ಎಣಿಸುವಾಗ ರಾಮ 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 ಅಂತ ಅದರೊಳಗೆ ಬಂತು ನೋಡಿ. ಯದ್ಯಪಿ ರಾಮ ಅಂತ ಗೊತ್ತಿತ್ತು, ಉಚ್ಚಾರ ಮಾಡಿಲ್ಲ, ಆ ಶಬ್ದವೇ ಅವರನ್ನ ಸೆಳೆದು ಅವರ ಆಶ್ರಮಕ್ಕೆ ಬ್ರಹ್ಮದೇವರೇ ಬರುವಂತೆ ಮಾಡಿತು. ದೇವರ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಗೊತ್ತು ನಾವು ಅನುಷ್ಠಾನಕ್ಕಿಡಲ್ಲ, ನಮ್ಮ ದೌರ್ಭಾಗ್ಯಕ್ಕೆ ಮಿತಿ ಇದೆಯೇ ಅಂತ ಕೇಳ್ತಾ ಇದ್ದಾರೆ. ಸರಿ, ಇಷ್ಟು ಹೇಳಿ ನಂತರ ಅವರು ಹೊರಟು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಮಹಾನುಭಾವ ಅರ್ಧಕ್ಷಣ ಹೇಳ್ತಾ ಇದ್ದಾರೆ. ಅರ್ಧಕ್ಷಣ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಆ ವಿಷ್ಣು ಪಾರ್ಷದರ ಸಂಪರ್ಕ ಆಗಿದ್ದಕ್ಕೆ ವಿಶೇಷವಾಗಿ ಆತನ ಮನಸ್ಸು ಸ್ಪಷ್ಟ ಆಗ್ತಾ ಇದೆ, ಎಲ್ಲ ದೋಷಗಳು ಹೋಗ್ತಾ ಇವೆ. ಹೇಳ್ತಾ ಇದ್ದಾರೆ ವಿಶೇಷವಾಗಿ ಆ ಭಗವಂತನ ಚಿಂತನೆ ಬರ್ತಾ ಇದೆ ಒಳಗೆ. ಹೇಳ್ತಾ ಇದ್ದಾರೆ, ಭಕ್ತಿಮಾನ್ ಭಗವತ್ಯಾಶು ಮಹಾತ್ಮ್ಯ ಶ್ರವಣಾಧಾರೇ. ಆ ಜ್ಞಾನಿಗಳ ಬಾಯಿಯಿಂದ ಹರಿಯ ಮಹಾತ್ಮ್ಯ ಶ್ರವಣ ಮಾಡಿದ್ದರಿಂದ ದೇವರಲ್ಲಿ ಬೇಗ ಭಕ್ತಿ ಬಂತು. ಅನುತಾಪೋ ಮಹಾನಾಸೀತ್ ಸ್ಮರತೋ ಅಶುಭಾತ್ಮನ ಅಶುಭಮಾತ್ಮನ. ತನ್ನ ಪಾಪಗಳನ್ನೆಲ್ಲ ನೆನೀತಾ ಇದ್ದಾನೆ, ತುಂಬ ಪಶ್ಚಾತ್ತಾಪ ಆಯಿತು. ನಂತರ ವಿಶೇಷವಾಗಿ ಎಲ್ಲವನ್ನ ತ್ಯಾಗ ಮಾಡಿ ಹೋಗ್ತಾ ಇದ್ದಾನೆ. ತಾನು ಹರಿದ್ವಾರಕ್ಕೆ ಹೋಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಉಪವಾಸ ವ್ರತದಿಂದ ತಪಸ್ಸನ್ನು ಮಾಡಿ ಶರೀರ ತ್ಯಾಗ ಮಾಡುತ್ತಾ ಇದ್ದಾನೆ. ಮಾಡಿದಾಗ ಯಾರಾದರೆ ಬಿಡಿಸಿ ಹೋದರೋ ಅವರೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರಿ, ಬಹಳ ಚೆನ್ನಾಗಿದೆ. ಇಲ್ಲಿ ನಮಗೆ ಗೊತ್ತಾಗೋದೇನು ಅಂದರೆ, ಹೇಳ್ತಾ ಇದ್ದಾರೆ, ಯಾರಾದರೆ ಅಜಾಮಿಲನನ್ನು ವಿಶೇಷವಾಗಿ ವೇದಾಧ್ಯಯನ ಮಾಡಿಸಿ ತಂದೆ ತಾಯಿಗಳ ಸೇವಾ ಮಾಡಿಸಿ ಅದ್ಭುತವಾದ ವ್ಯಕ್ತಿಯಾಗಿ ಇಟ್ಟಿದ್ದನೋ ಯಾವ ಬಿಂಬಮೂರ್ತಿ ಅವನೇ ಆತನ ಶರಣಾಗತಿಯನ್ನು ಕೊಟ್ಟಿದ್ದ, ಆತ ಶರಣಾಗತನಾಗಿದ್ದ. ಸ್ವಾಮಿ, ಈಗ ಇವತ್ತು ಹೀಗಿದ್ದೇನೆ. ಶರಣಾಗತಿಯ ಲಕ್ಷಣ ಏನು? ಈಗ ನನ್ನ ಹೀಗಿಟ್ಟಿದ್ದೀಯ, ಮುಂದೆ ನೀನು ಹೇಗಿಟ್ಟರೆ ನಿನ್ನ ಅಧೀನ ಅಂಬುದು ಶರಣಾಗತಿ. ಆ ರೀತಿ ಶರಣಾಗತನಾಗಿದ್ದ. ಅದಕ್ಕೆ ಭಗವಂತ ಏನು ಮಾಡಿದ, ಶರಣಾಗತನಾದಷ್ಟು ಮಾತ್ರಕ್ಕೆ ಆತ ಉಣಲೇಬೇಕಾದ ಕರ್ಮ ಬಿಡಿಸಿಲ್ಲ, ಉಣಿಸಿದ. ಆದರೆ ನೋಡಿ, ಆದರೆ ತನ್ನನ್ನು ಶರಣಾಗತನಾಗಿದ್ದಕ್ಕೆ ಆತನಿಗೆ ಸರಿಯಾಗಿ ಕೊನೆ ಕಾಲದಲ್ಲಿ ನೋಡಿ ಮಗನ ಮೇಲೆ ಪ್ರೀತಿ ಬರುವಂತೆ ಮಾಡಿದ್ದ, ಮಗನ ಮೇಲೆ ಪ್ರೀತಿ ಬರುವಂತೆ ಮಾಡಿದ್ದ. ಆ ಮಗ ಸಾಯುವ ಕಾಲಕ್ಕೆ ಎಲ್ಲೋ ಆಡದೆ ಎದುರಿಗಾಡುವಂತೆ ಮಾಡಿದ ಭಗವಂತ, ಹಾಗೆ ಅವನನ್ನು ನೋಡಿ ಕೂಗಿ ಕರೆಯುವಂತೆ ಮಾಡಿದ್ದು ದೇವರೇ, ಮಗನನ್ನೇ ಕರೆಯುವಂತೆ ಮಾಡಿದ್ದು ದೇವರೇ. ಆ ಕೂಗು ಮುಗಿಯೋದರೊಳಗೆ ತನ್ನ ನೆನಪು ತಂದುಕೊಟ್ಟದ್ದು ದೇವರೇ. ಅಂದರೆ ಬಿಂಬನ ಶರಣಾಗತಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಅದ್ಭುತವಾದ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾರಾದರೆ ಯಯೇನಂ ಪರಮಂ ಗುಹ್ಯಂ ಇತಿಹಾಸಂ ಅಘಾಪಹಂ ಶುಣಿಯಾತ್ ಶ್ರದ್ಧಯಾ ಯುಕ್ತ ಯಶ್ಚ ಭಕ್ತ್ಯಾನುಕೀರ್ತಯೇತ್ ನವೈಸಂ ಸಹ ನರಕಂ ಗಚ್ಚೇತ್ ನೆಕ್ಷಿತೋ ಯಮಕಿಂಕರೈಹಿ. ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿ ಈ ಒಂದು ವಿಶೇಷವಾಗಿರತಕ್ಕಂಥ ಅಜಾಮಿಲೋಪಾಖ್ಯಾನ ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ, ಯಾರು ಶ್ರದ್ಧೆಯಿಂದ ವರ್ಣನೆ ಮಾಡುತ್ತಾರೆ, ಇಬ್ಬರೂ ಕೂಡ ಅವರು ಯಮಕಿಂಕರರ ನೋಟಕ್ಕೆ ತುತ್ತಾಗಲ್ಲ ಅಂದರು. ಅವಾಗ ಹೇಳ್ತಾ ಇದ್ದಾರೆ ಯಮದೂತರು ಬಂದು ಯಮಧರ್ಮರಾಜನ ಕೇಳುತ್ತಾರೆ, ಸ್ವಾಮಿ ಎಷ್ಟು ಜನ ಇದ್ದಾರೆ, ನೀವೇನೋ ಕರ್ಕೊಂಡು ಬನ್ನಿ ಅಂತಾರೆ, ಅವ್ರು ಬಂದು ಬಿಡಿಸ್ಬಿಡ್ತಾರೆ, ಹೀಗಿದ್ರೆ ಗತಿ ಏನು? ಅವ ಹೇಳ್ತಾರೆ, ಅಯ್ಯ ವಿಶೇಷವಾಗಿ ಯಾರು ಬಂದಿದ್ರು ಹೇಳಿ ನಿಮ್ಮನ್ನು ಬಿಡಿಸ್ಲಿಕ್ಕೆ? ನಾಲ್ಕು ಭುಜ ಇಟ್ಕೊಂಡಿದ್ರು, ಶಂಖಚಕ್ರ ಎಲ್ಲ ಧಾರಣ ಮಾಡಿದ್ರು, ಅವರು ಬಿಡಿಸಿದ್ರು. ಹೌದಾ? ಅವ್ರ ತಂಟೆಗೆ ನೀವೇ ಯಾಕೆ ಹೋದ್ರಿ? ಅದಕ್ಕೆ ಹೇಳ್ತಾ ಇದ್ದಾರೆ, ಅಂದರೆ ಹರಿಭಕ್ತರ ತಂಟೆಗೆ ನೀವು ಹೋಗಬೇಡಿ. ಅಂದರೆ ಹೇಗಿರ್ತಾರೆ ಹೇಳಿಬಿಡಿ ಒಂದ್ಸಲ, ನಾವು ಹೋಗಲ್ಲ ಅವ್ರ ತಂಟೆಗೆ. ಹೇಳ್ತಾರೆ, ಯಾರು ವಿಶೇಷವಾಗಿ ಭಗವಂತನ ಚಿಹ್ನೆಗಳಾದ ಗೋಪೀಚಂದನ ನಾಮ ಮುದ್ರಾದಿಗಳನ್ನು ಧಾರಣೆ ಮಾಡಿರುತ್ತಾರೋ, ಮಿನಿಮಮ್ ಗೋಪೀಚಂದನ ನಾಮ ಮುದ್ರಾದಿಗಳನ್ನು ಧಾರಣೆ ಮಾಡಿರ್ತಾರೋ, ಯಾರ ಬಾಯಲ್ಲಿ ದೇವರ ನಾಮಸ್ಮರಣೆ ಬರ್ತಾ ಇರುತ್ತೋ, ಎರಡನೆಯದು ಮಿನಿಮಮ್, ಮೂರನೆಯದು ಹೇಳುತ್ತಾರೆ ಯಾರ ಹೃದಯದಲ್ಲಿ ದೇವರು ನಿಂತಿರ್ತಾರೋ, ಅಂದರೆ ದೇವರನ್ನು ಸ್ಮರಣೆ ಮಾಡ್ತಿರ್ತಾರೋ ಅವರು ವೈಷ್ಣವರಯ್ಯ ಭಗವದ್ಭಕ್ತರು, ಅವರ ತಂಟೆಗೆ ಹೋಗಬೇಡಿ. ಆವಾಗ ಮತ್ತೂ ಪ್ರಶ್ನೆ ಬರ್ತಾ ಇದೆ ಅಲ್ಲಿ, ಈ ಏನು ನೀವು ಹೇಳಿದ್ದೀರಲ್ಲ ಭಗವದ್ಭಕ್ತರು ವೈಷ್ಣವರು ಅಂತ, ಅವರೂ ಪಾಪಗಳು ಮಾಡುತ್ತಾರಲ್ಲವಾ, ಮತ್ತೆ ಅವರನ್ನು ಸೆಳ್ಕೊಂಡು ಬರಬೇಕೋ ಇಲ್ವೋ ಅಂದರು. ಅವಾಗಂದ್ರು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ, ಅವರು ಮಾಡಿದ ಪಾಪಗಳನ್ನು ವಿಚಾರ ಮಾಡಲಿಕ್ಕೆ ಎಲ್ಲ ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಇದೆ, ಅವರನ್ನು ಪ್ರತ್ಯೇಕ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ನೀವು ಅದರ ಚಿಂತೆ ನಿಮಗೆ ಬೇಡ ಅಂದರು. ನಾವು ಸ್ವಲ್ಪ ಈ ವಿಷಯಗಳು ಸರಿಯಾಗಿ ತಿಳ್ಕೋಬೇಕು. ಏನು ಅಂದರೆ ರಾಮ ಅಂದ್ಕೊಳ್ಳಿ ಎಲ್ಲ ಹೋಯಿತು ಅಂತಲ್ಲ, ಯಾವ ಯಾವ ಪಾಪಗಳು ತೆಗಿಬೇಕೋ ಅದು ತೆಗೆದಿರ್ತಾರೆ, ಯಾವುದು ಯಾವುದು ನಮಗೆ ಮೂಗು ಹಿಡಿದು ಉಣಿಸಬೇಕೋ ಅದನ್ನು ನಮಗೆ ಉಣಿಸ್ತಾರೆ ಖಚಿತವಾಗಿ, ಅದು ನಾವು ಚೆನ್ನಾಗಿ ತಿಳ್ಕೋಬೇಕು. ಅದಕ್ಕೆ ಚಿಕ್ಕ ದೃಷ್ಟ ಅಂತ ನೋಡಿದರೆ ನಾವು ದೇವರನ್ನು ಎಷ್ಟು ಸ್ಮರಣೆ ಮಾಡಬಹುದು? ಮಹಾ ಅಂದರೆ ದಶರಥ ಮಹಾರಾಜನಷ್ಟು ಮಾಡಲಿಕ್ಕಾಗುತ್ತ? ರಾಮನ ಎದುರೀಗ ನೋಡಿದ್ದ, ಎತ್ತುಕೊಂಡಿದ್ದ, ಮುದ್ದಿಸ್ತಾ ಇದ್ದ, ರಾಮ ರಾಮ ಅಂತನೇ ಕೊನೆ ಕಾಲದಲ್ಲಿ ಪ್ರಾಣ ಬಿಟ್ಟ. ಹೌದು, ಅಂಥ ಮಹಾತ್ಮ ಪ್ರಾಣತ್ಯಾಗ ಮಾಡಿದ ಮೇಲೆ ಆತನ್ನ ಯಾರು ಯಮದೂತರು ಕರ್ಕೊಂಡು ಹೋಗಿಲ್ಲ, ವಿಷ್ಣುದೂತರೇ ಕರ್ಕೊಂಡು ಹೋಗ್ತಾ ಇದ್ದಾರೆ, ದೇವದೂತರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗೋ ಕಾಲಕ್ಕೆ ಹೇಗೆ ಹೋದ್ರು, ಚೂರು ನರಕದ ಮೇಲೆ ರೂಟ್ ಚೇಂಜ್ ಮಾಡಿದರು. ದೇವತೆಗಳಿಗೆ ಗೊತ್ತಾಗುತ್ತೆ, ದೇವತೆಗಳಿಗೆ ನರಕವಾಸವಿಲ್ಲ ಮಾಡಿದ ಪಾಪಕ್ಕೆ, ನರಕದ ಮೇಲೆ ಹೋದರೆ ಸಾಕು. ಏನು ಮೇಲೆ ಹೋದರೆ ಏನಾಗುತ್ತಪ್ಪ ಅಂದರೆ, ಇಲ್ಲ ಆ ಸಜ್ಜನರು ನರಕದಲ್ಲಿ ಯಾತನೆ ಪಡ್ತಾ, ಈಗ ಚಿಕ್ಕ ಸೂಜಿ ಚುಚ್ಚಿದರೇನೆ ಬಾಯಿಂದ ಏನು ಬರುತ್ತೆ, ಅಬ್ಬಾ ಹೌದಾ, ಅಂಥದ್ದು ಬೇಕು ಅಂತ ಚಾಕು ತಂದು ಸ್ವಲ್ಪ ತಡ್ಕೋಪ ಅಂಥೇಳಿ ಚುಚ್ಚುತ್ತಾ ಇದ್ರೆ ಹೇಗಿರುತ್ತೆ, ಮತ್ತ ಒದರ್ತಾಗೆ ಒದರಬೇಡ ಅಂತೇಳಿ ಮತ್ತ ಚುಚ್ಚುತ್ತಾ ಇದ್ರೆ, ಆ ಥರ ಭೀಕರವಾದ ನರಕ, ಅದರಲ್ಲಿ ಚೀರಿ ಚೀರ್ತಾ ಹಿಡಿಸ್ಕೊಂಬೋ ನಾಥರಿರಲ್ಲ, ಅಂಥ ಚೀರ್ತಾ ಇದ್ರೆ ನಮಗೆ ಯಾರಾದರೂ ಕೂಗಿದ್ರೆ ಹೊಟ್ಟೆಗೆ ಸಂಕಟ ಆಗ್ಬಿಡುತ್ತೆ, ಅಪ್ಪಾ ಯಾಕಾದ್ರೂ ಚೀರ್ತಾ ಇದ್ದಾರೆ ಏನಾಗ್ತು ನೋಡ್ರಿ ಅಂತೀವಲ್ಲ, ಅಂಥ ಭಕ್ತರು ಚೀರೋದನ್ ಮೇಲೆ ಈ ದೇವತೆಗಳನ್ನು ಕರ್ಕೊಂಡು ಹೋದರೆ ಅವರಿಗೆ ಸಂಕಟ ಆಗಿ ತಡ್ಕೊಳ್ಳಿಕ್ಕಾಗಲ್ಲಂತೆ, ಅಷ್ಟು ದುಃಖ ಪಡ್ತಾರಂತೆ. ಆ ದುಃಖ ದೇವತೆಗಳಿಗಿದೆ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಲೇ ಕೇಳಿದ್ರಂತೆ, ಮಹಾರಾಜ ನಾನೇನು ತಪ್ಪು ಮಾಡಿದೆ, ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ನೋಡಿ ಎಂಥದ್ದು ರಾಮ 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 ಅಂತ ಸಾಯೋಪರಿ ಅಂತ ಹೇಳಿದಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋದರು, ಮತ್ತು ನಾವು ಯಾವ ಗಿಡದ ಸೊಪ್ಪು ಹೌದಾನೆ. ಅವಾಗ ಹೇಳಿದ್ರಂತೆ ದೇವದೂತರು, ಹೌದು ನೀವು ಒಂದು ದಿನ ಸಂಧ್ಯಾ ವಂದನೆ ಮಾಡಬೇಕು ಅಂತ ಅವಸರ ಅವಸರದಿಂದ ಸರಯೂ ನದಿಗೆ ಓಡಿ ಬರ್ತಾ ಇದ್ದೀರಿ, ಸೂರ್ಯ ಮುಳುಗ್ತಾ ಇದ್ದ ಅಂಥ ಕಾಲಕ್ಕೆ ನೀವು ಓಡುತ್ತಾ ಬರುವಾಗ ಅಲ್ಲಿ ಒಂದು ಆಕಳು ಬಾಯಿ ಹಾಕಿತ್ತು ನೀರಿಗೆ, ನೀವು ಓಡ್ತಾ ಬಂದದ್ದಕ್ಕೆ ಹೆದರಿ ಪಕ್ಕಕ್ಕೆ ಓಡಿ ಹೋಯಿತು, ಆ ಪಾಪಕ್ಕೆ ಕರ್ಕೊಂಡು ಹೋದ್ರು. ನಮ್ಗತಿ ಏನು? ಆದರೆ ಒಂದು ಜನ್ಮದಲ್ಲಿ ಒಮ್ಮೆಯೂ ದೇವರ ಸ್ಮರಣೆ ಮಾಡದವರಿಗೆ ದಕ್ಷಿಣ ಮಾರ್ಗ ಖಚಿತ. ಏನು ಗರುಡ ಮಾರ್ಗದ ಗರುಡ ಪುರಾಣದಲ್ಲಿ ಹೇಳ್ತಾರಲ್ಲ ಅದು ಫಿಕ್ಸ್ಡ್. ಆದರೆ ದೇವರ ಸ್ಮರಣೆ ರಾಯರಿಗೆ ಒಂದ್ಸಲ ನಮಸ್ಕಾರ ಮಾಡಿ ಪಾದೋಗ ತಗೊಂಡವರಿಗೆ ದಕ್ಷಿಣ ಮಾರ್ಗ ಇಲ್ಲ, ನಿಮಗೆ ಯಾರಿಗೂ ಯಮಭಟರು ಬರಲ್ಲ, ಫಿಕ್ಸ್. ಆದರೆ ದೇವದೂತರೇ ಬರ್ತಾರೆ ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ, ಸತ್ಯ ಎರಡು ಮಾತಿಲ್ಲ, ರಾಯರೆದುರಿಗೆ ಹೇಳ್ತಾ ಇದ್ದೀನಿ. ಹೋದ ಮೇಲೆ ಟ್ರೀಟ್ಮೆಂಟ್ ಇರುತ್ತೆ, ಹೋದ ಮೇಲೆ ಯಮಧರ್ಮರಾಜರು ಹೇಳ್ತಾರೆ, ಅಪ್ಪ ನೀವು ಸ್ವಲ್ಪ ಪಾಪಗಳು ಮಾಡಿದ್ದೀರಿ, ಪಾದೋದಕ ತಗೊಂಡಿದ್ದೀರಿ, ಪ್ರದಕ್ಷಿಣೆ ಮಾಡಿದ್ದೀರಿ, ಬಡಿಸಿದ್ದೀರಿ, ಎಲ್ಲ ಮಾಡಿದ್ದೀರಿ, ಇವು ಕೂಡ ಮಾಡಿದ್ದೀರಲ್ವಾ, ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಇದೆ, ಸ್ವಲ್ಪ ಲೈಟ್ ಆಗಿ ಕೊಡ್ತೀವಿ, ಅವರಿಗೆ ಸ್ಟ್ರಾಂಗ್ ಆಗಿ ಕೊಡ್ತೀವಿ, ಸ್ವಲ್ಪ ನಿಮಗೆ ಲೈಟ್ ಟ್ರೀಟ್ಮೆಂಟ್ ಕೊಡ್ತೀವಿ, ಸ್ವಲ್ಪ ಒಳಕ್ಕೆ ಹೋಗಿ ಬಂದ್ಬಿಡ್ರಿ ಅಂತೇಳಿ ಒಳಕ್ಕೆ ಕಳಿಸಿ. ಅವಾಗಂತಾರೆ, ಅಲ್ಲ ಆ ಟ್ರೀಟ್ಮೆಂಟ್ ಕೊಡೋದು ಯಾರು ಅಂತ, ಯಮದೂತರೋ ಅಲ್ವೋ, ಅವರು ನಮ್ಮ ತಂಟೆಗೆ ಬರಲ್ಲಂತೆ, ದೂರ ಬೇಡಪ್ಪ ನಿಮ್ಮ ತಂಟೆಗೆ ಅಂತ. ಅದಕ್ಕೆ ದೇವದೂತರೇ ಬಡಿಯುತ್ತಾರೆ, ಮರ್ಯಾದೆಯಿಂದ ಬಡಿತಾರೆ, ಗೌರವ ಕೊಟ್ಟು ಬಡಿಯುತ್ತಾರೆ, ಚೆನ್ನಾಗಿ ಬಡಿತಾರೆ, ಬಡಿದು ಪೈ ಮೇಲೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಂದರೆ ಎಷ್ಟು ಪಾಪ ನಮ್ಮದು ಬಡಿಲೇಬೇಕೋ ಅಷ್ಟು ಟ್ರೀಟ್ಮೆಂಟ್ ಇರುತ್ತೆ. ಆದರೆ ಈ ಹೋಗುವಾಗ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ, ಎಲ್ಲ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿರುತ್ತೆ, ನಾವು ಮಾಡಿದ ಪುಣ್ಯಕ್ಕೆ ಎಲ್ಲವೂ ಕೊಡ್ತಾರೆ. ಏನು ಈ ದಕ್ಷಿಣ ಮಾರ್ಗದಲ್ಲಿ ಹೋಗುವಾಗ ಇರುತ್ತಲ್ಲ, ಅದು ಯಾವುದೂ ಇರಲ್ಲ, ಫಸ್ಟ್ ಕ್ಲಾಸ್. ಸರಿ, ಯಾಕೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ನಾನು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬರಬೇಕು ಅಂತ. ಈಗ ಮಾಡಿದ್ದೇನೋ ಪಾಪಗಳಿವೆ ಸ್ವಲ್ಪ ಆದರೂ, ಮತ್ತು ಯಮಧರ್ಮರಾಜರಲ್ಲಿ ಹೋದ ಮೇಲೆ ಸ್ವಲ್ಪ ನಮ್ಮನ್ನ ಒಳಗೆ ಕಳಿಸದೇ ಇರಬೇಕಾದ್ರೆ ಏನು ಮಾಡಬೇಕು ಅಂತ, ಒಳಗೆ ಸ್ವಲ್ಪ ಟ್ರೀಟ್ಮೆಂಟ್ ಅದು ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಇನ್ನಾದರೂ ವಿತ್ ಕಾನ್ಸಂಟ್ರೇಷನ್, ದೇವರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದೇವರ ನಾಮ ನಾವು ಎಷ್ಟೆಷ್ಟು ಉಚ್ಚಾರ ಮಾಡ್ತೀವಿ ಆ ಪಾಪಗಳು ಕತ್ತರಿಸಿ ಹೋಗುತ್ತೆ, ಆ ಪಾಪಗಳು ಕತ್ತರಿಸಿ ಹೋಗುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯದ್ಯಪಿ ನಾನು ಇವತ್ತು ಸಂಕಲ್ಪ ಮಾಡಿಕೊಂಡು ಬಂದದ್ದು ಆರನೇ ಸ್ಕಂದ ಮುಗಿಸಿ ಏಳನೇದು ಇವತ್ತು ಮುಗಿಸಿದರೆ ಚೆನ್ನಾಗಿರುತ್ತೆ ಅಂದುಕೊಂಡಿದ್ದೆ, ಆನ್ಲೈನಲ್ಲಿ ಏಳನೇದು ಮುಗೀತು, ಆದರೆ ಇವತ್ತು ರಾಯರು ಇಲ್ಲಿ ಸ್ವಲ್ಪ ವಿಸ್ತಾರ ಮಾಡಿಸಿದರು. ಯದ್ಯಪಿ ಈ ಘಟ್ಟ ಅಲ್ಲಿ ಹೆಚ್ಚಿಗೆ ವಿಸ್ತಾರ ಮಾಡಿದ್ದಿಲ್ಲ, ಇಲ್ಲಿ ಬಹಳ ವಿಸ್ತಾರ ಮಾಡಿಸಿದರು. ಇನ್ನು 10 ನಿಮಿಷ ಇದೆ, ಎಷ್ಟಾದರೆ ಅಷ್ಟು ಹೇಳೋದಾಗುತ್ತೆ. ಹಾಂ, ನಂತರ ಈ ವಿಶೇಷವಾದ ಘಟ್ಟವನ್ನೆಲ್ಲ ಹೇಳಿದ ಮೇಲೆ ಇನ್ನೊಬ್ಬರ ಚರಿತ್ರೆ ಬರ್ತಾ ಇದೆ. ಯಾರದ್ದು ಅಂದರೆ ಪ್ರಚೇತಸರ ಮಕ್ಕಳಾಗಿರತಕ್ಕಂಥ ದಕ್ಷ ಪ್ರಜಾಪತಿಗಳು ಮಕ್ಕಳನ್ನು ಪಡೆಯಬೇಕು ಅಂತ ಬ್ರಹ್ಮದೇವರ ಆಜ್ಞೆಯಿಂದ ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಒಳ್ಳೆ ಮಂತ್ರದಿಂದ ತಪಸ್ಸು ಮಾಡುತ್ತಾ ಇದ್ದಾರೆ. ಯಾವುದು? ಹಂಸ ಗುಹ್ಯ. ಏನ್ರಿ ಅದು ಅಂತ ಹೇಳ್ತಾ ಇದ್ದಾರೆ. ಸುಂದರವಾಗಿ ಯಾರಾದರೆ ಎಲ್ಲರ ಒಳಗಿದ್ದುಕೊಂಡು ತುಂಬ ಉಪಕಾರ ಮಾಡ್ತಾನೋ, ಮಾಡಿದ ಉಪಕಾರ ಒಂದು ಸಲವೂ ತಿಳಿಸಲ್ಲವೋ ನಮಗೆ. ಅದು ಹೇಳ್ತಾ ಇದ್ದಾರೆ, ಯಾರಿಗಾದರೂ ಉಪಕಾರ ಮಾಡಿದರೆ ನಾವು ಹೇಗಿರ್ತೀವಿ? ಅವರು ಸಾಯೋಪರಿ ಅಂತ ನೆನಪು ಮಾಡ್ತಾ ಇರ್ತೀವಿ, ಹೌದಾ? ಅವ್ರ ಪಾಪ ಅವ್ರು ಇರ್ತಾರೆ, ನೆನಪಿದೆಯಾ ಅವತ್ತು ನಾನು ಹೀಗೆ ಮಾಡಿದ್ದೆ? ಅವರಿಗೆ ಅಪ್ಪ ಯಾಕಾದರೂ ನಾವು ಇವರು ಉಪಕಾರ ಮಾಡಿದಿರ, ಜನ್ಮ ಇಡೀ ಇವ್ರ ಬಾಯಿಂದ ಕೇಳಬೇಕಾಗಿ ಬಂತಲ್ಲ. ಅವ್ರು ಜನ್ಮ ಇಡೀ ಅವ್ರು ನಮಸ್ಕಾರ ಮಾಡ್ತಾನೇ ಇರಬೇಕು ಅಲ್ವೇ? ಮತ್ತೆ ಇಷ್ಟು ಉಪಕಾರ ಮಾಡುವ ದೇವ ಕನಸಲ್ಲೂ ನಮಗೆ ಒಂದು ಸಲನೂ ಹೇಳಲ್ಲ, ನೋಡೋ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂತ. ಅದು ಹೇಳ್ತಾರೆ, ಅವನು ಎಷ್ಟು ಉಪಕಾರ ಮಾಡುತ್ತಾನೆ, ಎಂಥ ಸ್ನೇಹಿತನಾಗಿದ್ದಾನೆ, ಒಂದು ಸಲವೂ ಜೀವನಿಗೆ ಹೇಳಲ್ಲ ಅಂತ ಸ್ವಾಮಿ ಹೇಳ್ತಾರೆ. ನಯಸ್ಯ ಸಖ್ಯಂ ಪುರುಷೋ ವೇತ್ಯ ಸಖ್ಯು ಸಖಾ ವಸನ್ ಸಂವಸತಃಪುರೇಸ್ಮಿನ್. ಇದೇ ಪುರದಲ್ಲಿರ್ತಾನೆ, ಶರೀರದಲ್ಲಿ ನಮ್ಮ ಜೊತೆಗೇ ಇರ್ತಾನೆ, ನಮಗೇ ಉಪಕಾರ ಮಾಡ್ತಾನೆ. ಅವನು ಇದ್ದದ್ದು ಗೊತ್ತಾಗಲ್ಲ, ಅವನು ಇದ್ದದ್ದು ಗೊತ್ತಾಗಲ್ಲ ಅಂಥ ದೇವರಿಗೆ ನಮೋ ನಮಃ. ಇನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಣ್ಣು ಎಲ್ಲವನ್ನ ನೋಡುತ್ತೆ, ಅದಕ್ಕೆ ಎಲ್ಲವೂ ಕಾಣಿಸುತ್ತೆ. ತನ್ನ ಪಕ್ಕದಲ್ಲಿ ಅತ್ಯಂತ ಸನ್ನಿಹಿತ ಕಣ್ಣಿನ ರೆಪ್ಪೆ ಅದಕ್ಕೆ ಕಾಣಿಸಲ್ಲ, ಹೌದಲ್ಲವೋ? ಹಾಗೆ ಪಕ್ಕದಲ್ಲೇ ಇರುವ ದೇವರು ಕಾಣಿಸಲ್ಲ, ಎಲ್ಲರೂ ನಮಗೆ ಕಾಣಿಸ್ತಾರೆ. ನಮಗೆ ಕಾಣದೇ ಉಪಕಾರ ಮಾಡುವ ಸ್ವಾಮಿ ಯಾರಾದರೆ ನನ್ನ ಹೃದಯದಲ್ಲಿದ್ದಾರೋ ಅವ ಹೊರಗೆ ಬರಲಿ, ಅವ ನನಗೆ ಮನೋರಥವನ್ನು ಪೂರ್ಣ ಮಾಡಲಿ ಎಂದಾಗ ಸ್ವಾಮಿ ಬಂದಂತೆ. ಭಕ್ತವತ್ಸಲಹ ಅಂದರು, ಗರುಡ ವಾಹನನಾಗಿ ಬಂದ. ಏನು ಬೇಕಯ್ಯ? ಮಕ್ಕಳು ಬೇಕಾ? ಸರಿ ತಗೋ. ಅವರು ಪಡೆದರು ಎಷ್ಟು? 10,000 ಜನ. 10,000 ಜನ ಬಂದು ತಪಸ್ಸಿಗೆ ಕೂತರೆ ನಾರಾಯಣ ಸರಸ್ಸಿಗೆ ಹೋಗ್ತಾ ಇದ್ದಾರೆ. ನಾರಾಯಣ ಸರಸ್ಸಿಗೆ ಹೋದಾಗ ಅದೆಲ್ಲಿದೆ, ನಾವು ಹೋಗೋಣ ಕರೋನಾ ಕಮ್ಮಿ ಆದ್ಮೇಲೆ ಅಂತ ಹೇಳಿದರೆ ಹೇಳ್ತಾರೆ, ಸಿಂಧು ಸಮುದ್ರ ಯೋಹ ಸಂಗಮ ಯತ್ರ. ಸಿಂಧು ನದಿ ಆದ ಮೇಲೆ ಸಾಗರ, ಸಿಂಧು ಸಾಗರ ಸಂಗಮದ ಹತ್ತಿರ ನಾರಾಯಣ ಸರೋವರ. ಯಾಕ್ರೆ ಅಡ್ದೂರ ಹೋಗ್ಬೇಕಾ ಅಂದ್ರೆ ಹೇಳ್ತಾರೆ, ಆ ನೀರು ಸ್ಪರ್ಶ ಮಾಡಿದರೆ ಸಾಕು, ಅಷ್ಟು ಪಾಪಗಳು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ತಪಸ್ಸನ್ನ ಮಾಡುತ್ತಾ ಇದ್ದರೆ ಅವಾಗ ಹೇಳಿದರು, ಆ ತೀರ್ಥದ ಸ್ಪರ್ಶದಿಂದ ವಿಶೇಷ ತೀರ್ಥ ಎದುರಾಯಿತು. ಯಾರು? ನಾರದರು. ನಾರದರು ಬಂದು ವಿಶೇಷವಾಗಿ ಒಗಟಾದ ಪ್ರಶ್ನೆಗಳು ಕೇಳ್ತಾರೆ. ತಿಳಿಯಬೇಕಾಗಿದ್ದು ತಿಳಿಯದೆ ಏನೇನೋ ಕರ್ಮ ಮಾಡ್ತಾ ಇದ್ದೀರಲ್ಲ, ಈ ಕರ್ಮಾನುಷ್ಠಾನ ಯಾಕೆ? ನಿಮ್ಮೊಳಗಿರುವ ದೇವರನ್ನೇ ತಿಳಿದಿಲ್ಲ ಅಂತ ಚೆನ್ನಾಗಿ ಪ್ರಶ್ನೆಗಳು ಕೇಳಿದಾಗ ಅವರಿಗೆ ಜ್ಞಾನೋದಯ ಆಯಿತು. ಎಲ್ಲರೂ ಸನ್ಯಾಸಿಗಳಾಗಿ ಹೊರಟು ಹೋಗ್ತಾ ಇದ್ದಾರೆ. ನಂತರ ದಕ್ಷ ಪ್ರಜಾಪತಿಗಳು ಇನ್ನೊಂದು 1,000 ಜನನನ್ನು ಪಡೆದರು. ಆ 1,000 ಜನನನ್ನು ಮತ್ತು ಸನ್ಯಾಸಿಗಳನ್ನು ಮಾಡಿದರು. ಸಿಟ್ಟು ಬಂತವರಿಗೆ, ಹೇ ನಾರದ, ನಿನ್ನ ಕಾಲು ನಿಲ್ಲದಿರಲಿ ಒಂದು ಕಡೆ. ಅವರೊಂದು ಭಾಳ ಒಳ್ಳೆ ಸ್ವಾಮಿ, ನಾವು ಒಂದು ಕಡೆ ಇದ್ರೆ ಕೆಲವರಿಗೆ ಉಪಕಾರ ಆಗುತ್ತೆ, ಎಲ್ಲ ಕಡೆ ತಿರುಗಿದ್ರೆ ಎಲ್ಲರಿಗೂ ಉಪಕಾರ ಆಗುತ್ತೆ ಅಂತ ಹೊರಟು ಹೋದರು. ಅಲ್ಲಿ ಹೇಳ್ತಾರೆ, ಯದ್ಯಪಿ ನಾರದರಿಗೆ ಪ್ರತಿಶಾಪ ಕೊಡುವ ತಾಕತ್ತಿದ್ರು, ದೇವರು ಕೊಟ್ಟದ್ದು ಅಂತ ಸ್ವೀಕಾರ ಮಾಡಿ ಹೋದರು ಅಂದರು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ 60 ಜನ ಹೆಣ್ಣು ಮಕ್ಕಳನ್ನು ಪಡೀತಾ ಇದ್ದಾರೆ ದಕ್ಷ ಪ್ರಜಾಪತಿಗಳು. ಅದರಲ್ಲಿ ಕಶ್ಯಪರಿಗೆ 13 ಜನರನ್ನು ಕೊಟ್ಟರು, 10 ಜನ ಧರ್ಮ ಪ್ರಜಾಪತಿಗಳಿಗೆ, ನಂತರ 27 ಜನ ಚಂದ್ರನಿಗೆ ಕೊಟ್ಟರು. ಭೂತಾಂಗಿರಸರು ಆದ ಮೇಲೆ ಕೃಷಾಶ್ವ ಇಬ್ಬರಿಗೆ ಇಬ್ಬರಿಬ್ಬರನ್ನ ಕೊಟ್ಟರು, ಉಳಿದವರನ್ನ ತಾರ್ಕ್ಷರಿಗೆ ಕೊಟ್ಟರು. ಅದರಲ್ಲಿ ಕಶ್ಯಪರ ಸಂತತಿಯೇ ಜಗತ್ತಲ್ಲಿ ಬೆಳೆಯಿತು. ಅಂಥ ಕಶ್ಯಪರ ಸಂತತಿಯಲ್ಲಿ ಬಂದವರೇ ತ್ವಷ್ಟು ಪ್ರಜಾಪತಿಗಳು. ಇಂದ್ರದೇವರು ಸಭೆಯಲ್ಲಿ ತಮ್ಮ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಬರುವಾಗ ಹೇಳದೆ ಅವರಿಗೆ ಅಗೌರವ, ಏನು ಬೈಲಿಲ್ಲ, ಏನು ಅಂದಿಲ್ಲ. ಏನು ಮಾಡಿದರವರು ಅಂದರೆ ಎದ್ದಿಲ್ಲ, ನಮಸ್ಕಾರ ಮಾಡಲಿಲ್ಲ. ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಮಾಡ್ತೀವಿ. ಮಾಡಿಲ್ಲ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ನಮಗೆ ತೊಂದರೆ ಹೌದಾನೆ. ಅದಕ್ಕೆ ಇವರು ನಮಸ್ಕಾರ ಮಾಡಿಲ್ಲ, ಅವರು ಹೊರಟು ಹೋದರು. ಬೇಡಪ್ಪ ನಿನ್ನ ನಮಸ್ಕಾರ ಬೇಡ, ನೀನು ಬೇಡ, ಹೊರಟು ಹೋದರು. ಅದಕ್ಕೆ ಸಂಪತ್ತು ನೋಡಿತು, ಗುರುಗಳು ದೂರ ಆದ ಕೂಡಲೇ ಸಂಪತ್ತು ದೂರ ಆಯಿತು. ಗುರುಗಳು ಹತ್ತಿರ ಆದರ ಸಂಪತ್ತೆಲ್ಲ ಹತ್ತಿರ ಆಗೋದು. ಯಾವುದು? ಒಳಗಿನ ಸಂಪತ್ತು, ಹೊರಗಿನ ಸಂಪತ್ತು. ಗುರುಗಳು ಹತ್ತಿರ ಆದರೆ ಎಲ್ಲವೂ ಹತ್ತಿರ. ಅವಾಗ ಪಶ್ಚಾತ್ತಾಪ ಆಯಿತು ಇಂದ್ರದೇವರಿಗೆ. ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಅವರು ಹೇಳ್ತಾರೆ ಇನ್ನೊಬ್ಬ ಗುರುಗಳನ್ನು ನೋಡಿಕೊಳ್ಳಯ್ಯ, ಅವ್ರು ಬರಲ್ಲ. ಅವಾಗ ಸಂಶಯ, ಗುರುಗಳು ಬಿಟ್ಟೋದ್ರ, ಶಿಷ್ಯರು ತಪ್ಪು ಮಾಡ್ತಾರೆ ಹೌದಾನೆ. ನಾವೆಲ್ಲ ಶಿಷ್ಯರು ಗುರುಗಳಿಗೆ, ತಪ್ಪು ಮಾಡ್ತಾ ಇರ್ತೀವಿ, ಏನು ಅಂದ್ಕೋಬೇಡ್ರಿ, ಕ್ಷಮಾ ಮಾಡ್ರಿ ಅಂತ ಗುರುಗಳು ಕೇಳ್ತಾ ಇರ್ತೀವಿ. ಮತ್ತು ತಪ್ಪು ಮಾಡ್ತಾ ಇರ್ತೀವಿ, ಮತ್ತು ಕ್ಷಮಾ ಕೇಳ್ತಾ ಇರ್ತೀವಿ. ನಾನ್ ಸ್ಟಾಪ್ ಆಗಿ ನಾವು ಮಾಡ್ತಾನೆ ಇರ್ತೀವಿ ಅವು, ಮತ್ತು ಗುರುಗಳು ಅಂದ್ರೆ ಕ್ಷಮಾ ಮಾಡ್ತಾನೆ ಇರಬೇಕಪ್ಪ. ಅಂಥದ್ದು ಬಿಟ್ಟೋದ್ರೆ ಹೇಗೆ ಅಲ್ವಾ? ಮತ್ತು ಗುರುಗಳು ಅಂತ ಕರೆಸ್ಕೊಬೋದು ಯಾಕೆ? ನಾವು ಮಾಡ್ತಾನೆ ಇರ್ತೀವಿ, ನಮ್ಮ ರೈಟ್ ಅದು, ಹೌದಲ್ವೇ? ಯಾಕಂದ್ರು ಆಗಲ್ಲ, ದೇವರು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರು. ಆ ರೈಟು ಸ್ವಲ್ಪ ರೈಟ್ ಅಲ್ಲ, ರೈಟ್ ವೇ ಅಲ್ಲ, ಟ್ರೀಟ್ಮೆಂಟ್ ಕೊಡ್ತಾರೆ. ಏನು ಮಾಡಿದರು, ಇಂದ್ರದೇವರಿಗೆ ಚೂರು ಟ್ರೀಟ್ಮೆಂಟ್ ಕೊಟ್ಟರು, ಎಲ್ಲ ಹಾರಿ ಹೋಯಿತು ಸಂಪತ್ತೆಲ್ಲ. ಯಾವ ಸಂಪತ್ತು ಅಂತ ಅಂದರೆ ಹೊರಗಿನ ಏನು ಈ ಸ್ವರ್ಗ ಇವು, ಇದು ಮಾತ್ರ ಅಲ್ಲ, ಇಂದ್ರದೇವರ ಪ್ರಧಾನ ಸಂಪತ್ತು ಭಗವಂತನ ಚಿಂತನ, ಅದೇ ದೂರ ಆಯಿತು, ಅದೇ ದೂರ ಆಗಿಬಿಡ್ತು. ಆವಾಗ ಬ್ರಹ್ಮದೇವರ ಹತ್ರ ಹೋದಾಗ, ನೋಡಯ್ಯ ಇನ್ನೊಬ್ಬ ಗುರುಗಳು ನೋಡಿಕೊ, ಹೀಗ್ಯಾಕೆ ಮಾಡಿದರು ಅಂದರೆ ಇನ್ನೊಬ್ಬ ಗುರುಗಳಿಂದ ವಿಶೇಷ ಉಪದೇಶ ಬೇಕಾಗಿತ್ತು. ಯದ್ಯಪಿ ಅವರು ಟೆಂಪರರಿಯೇ, ಮತ್ತು ಇವರೇ ಬೇಕು, ಇವರೇ ಬೇಕು, ಇವರೇ ಬರಬೇಕು, ಇವರೇ ಇರಬೇಕು. ಅಲ್ಲಿ ಹೋಗಿ ವಿಶೇಷವಾಗಿ ವಿಶ್ವರೂಪಾಚಾರ್ಯರನ್ನು ಕೇಳಿಕೊಂಡಾಗ ಅವರಂದರು, ಒಳ್ಳೆಯದಪ್ಪ ಪೌರೋಹಿತ ಮಾಡಿಸ್ಬಾರ್ದು, ಆದರೂ ನೀವು ಕೇಳಿದ್ದಕ್ಕೆ ಮಾಡಿಸ್ತೆ ನಾನು. ಪೌರೋಹಿತಂ ವಿಗರ್ಹಿತಂ ಕರ್ಮ, ಅಪ್ಪ ಈ ಪೌರೋಹಿತ ಮಾಡಿಸ್ಬೇಕಾ, ಮಾಡಿಸಲ್ಲ ಅಂದರು. ಅದೇನು ನೀನು, ಭಾಳ ಸುಂದರವಾಗಿ ಮಾಡಿಸ್ತೀವಿ, ಪೌರೋಹಿತ್ಯ ಅಂದರೆ ಅಷ್ಟು ಕಾಂಪಿಟೀಷನ್, ಹೌದಲ್ವೋ? ಅದಕ್ಕಂದರು ಪೌರೋಹಿತ್ಯ ಅಂದರೆ ಯಾರು ಯಾರು ಯಜಮಾನರ ಹತ್ರ ಪೌರೋಹಿತ್ಯ ಮಾಡಿಸ್ತೇವಲ್ಲ ಅವರೆಲ್ಲರ ಪಾಪ ಹಿಡಿಯುವಂಥ ತಾಕತ್ತಿರಬೇಕು. ಅವರು ಮಾಡಿದ ಪಾಪಗಳಲ್ಲಿ ಅರ್ಧ ಇವರಿಗೆ ಬರುತ್ತೆ, ಅದು ಕಳ್ಕೊಳ್ಳೋ ತಾಕತ್ತಿರಬೇಕು ಪುರೋಹಿತರಿಗೆ. ಇನ್ನು ಕಾಲು ಭಾಗ ಈ ದಾನಗಳು ತಗೊಂಡವರಿಗೆ ಹೋಗುತ್ತೆ, ಅವ್ರಿಗೂ ತಾಕತ್ತಿರಬೇಕು, ಹೌದಾನೆ. ಏನು ಹೋಮ ಹವನ ಅಂತ ಮಾಡಿರ್ತಾರೆ, ಅವರೇನು ಒಂದು 10-15 ಕಲಶ ಇಡಿಸಿರ್ತಾರೆ. ಚೂ ಪ್ರಾಕ್ಟಿಕಲ ಹೇಳ್ತಾ ಇದ್ದೀನಿ ನಾನು, 10-15 ಕಲಶ ಇಡಿಸಿರ್ತಾರೆ. ಅವರೊಂದು 5 ಜನ ಬಂದಿರ್ತಾರೆ, 5 ಜನ ಆಚಾರಗಳಿಗೆ 5 ಕೊಟ್ಬಿಟ್ಟಿರ್ತೀರ, ಹೌದಾ? ಇನ್ನೇನು 10 ಉಳಿದಿರುತ್ತೆ, 10 ಉಳಿದಾಗ ಯಜಮಾನನಿಗೆ ಬರುತ್ತೆ, ನಮ್ಮವ್ರಿಗೆಲ್ಲ ಕೊಡೋಣ ಅಂತ. ತಂಬಿಗೆ ಒಂದು ತೆಂಗಿನಕಾಯಿ, ಆದಮೇಲೆ ವಸ್ತ್ರ, ಹೌದಾನೆ, ಅಷ್ಟೇ ಕೊಡೋಣ ಅಂತ ಹೇಳಿ ಯಾರು ನಮ್ಮವರೆಲ್ಲ ಕಾಣಿಸ್ತಾರೆ, ಮುದ್ರಣಾಮ ಗೋಪಿಚಂದ ಜನವಾರ ಹಾಕ್ಕೊಂಡು ನಮ್ಮವರೆಲ್ಲ ಬರ್ತೀವಿ, ಪಾಪ ಊಟ ಕರೆದಿರ್ತೀವಿ ಬಂದಿರ್ತಾರೆ, ಎಲ್ಲರನ್ನ ಕೊಡಿಸಿ ಕೊಟ್ಬಿಡ್ತೀವಿ. ಅವರೆಲ್ಲ ಮನೆಗೆ ತಂಬಿಗೊಂದು ಬರುತ್ತಲ್ಲ ಅಂತ ತಗೊಂಡು ಹೋಗ್ತಾರೆ, ಹೌದಾನೆ, ಒಳ್ಳೆ ತಾಮ್ರ ತಂಬಿಗೆ ಬಂದಿದೆ ಅಂತ. ಆ ತಂಬಿಗೆ ಹಿಂದೆ ದೆವ್ವ ಬರುತ್ತೆ ಅಂತ ಗೊತ್ತಿಲ್ಲ, ದೆವ್ವನೇ ಬರುತ್ತೆ ಅಲ್ಲಿ, ಹೌದಾ? ಆ ಜೊತೆಗೆ ಏನಾಗುತ್ತೆ, ವಿಶೇಷವಾಗಿ ಪಾಪ ಹಿಂದೆ ಹರಿದು ಬರ್ತಾ ಇರುತ್ತೆ, ಅದಕ್ಕೆ ಜಾಗ್ರತೆ ಆಗಿರಬೇಕು ಅಂದರು. ನಂತರ ಈ ದಾನ ತಗೊಂಡು ಕೆಲವರು, ಇನ್ನು ಕೆಲವರು ಊಟ ಮಾಡಿ ಮಾತ್ರ ಹೋಗ್ತಾರಲ್ಲ, ಊಟಕ್ಕೂ ಬರುತ್ತೆ. ಅದಕ್ಕೆ ಆ ಮಾಡಿದ ಪಾಪ ಯಜಮಾನ ಅರ್ಧ ಪುರೋಹಿತರಿಗೆ, ಅರ್ಧ ದಾನ ತಗೊಂಡವರಿಗೆ, ಆ ಇನ್ನು ಕಾಲು ಊಟ ಮಾಡಿದವರಿಗೆ ಹಂಚಿ ಸಂತೋಷವಾಗಿ ಪಾಪ ನಿರ್ಮುಕ್ತನಾಗ್ಬಿಡ್ತಾನೆ, ಸಂತೋಷವಾಗಿ ಮುಖದಲ್ಲಿ ಕಳೆಯಾಗಿಬಿಡುತ್ತೆ ಆ ಯಜಮಾನನಿಗೆ. ಇವರೆಲ್ಲ ತಗೊಂಡು ಹೋಗ್ತಾರೆ. ಆದ್ದರಿಂದ ಹೌದಲ್ವೋ? ಊಟ ಮಾಡಿದವ್ರ ಮುಖ ಕಪ್ಪಾಗಿರುತ್ತೆ, ಹಾಕಿದವ್ರ ಮುಖ ಬಿಡುತ್ತಾ ಇರುತ್ತೆ. ಯಾಕೆ? ಪಾಪ ಎಲ್ಲ ಡ್ರೈವಿಂಗ್ ಫೋರ್ಸ್ ಹೊಟ್ಟೋಗಿದೆಯಲ್ವಾ. ಅದಕ್ಕೆ ವಿಶೇಷವಾಗಿ ಎಲ್ಲಿಗೆ ಬಂತು? ವಿಶ್ವರೂಪಾಚಾರ್ಯ. ಅದಕ್ಕೆ ಹೇಳಿದೆ, ಯಾರೋ ವಿಶ್ವರೂಪಾಚಾರ್ಯರು ಪೌರೋಹಿತ್ಯ ಬೇಡಪ್ಪ ಅಂದರು, ಆದರೆ ದೇವತೆಗಳು ಬಂದ್ರಲ್ಲ ಅದಕ್ಕೆ ಮಾಡಿಸ್ತೇನೆ ಅಂದರು. ನಾರಾಯಣ ವರ್ಮ ಉಪದೇಶ ಕೊಡ್ತಾ ಇದ್ದಾರೆ, ಅದ್ಭುತವಾದ್ದು. ಹರಿರವಿದ ಧ್ಯಾನ್ ಮಮಸರ್ವ ರಕ್ಷಾಮ್ ಅಂತ ಹೇಳಿದರು. ಅದರಿಂದ ಇಂದ್ರದೇವರು ಅದ್ಭುತವಾಗಿ ದೈತ್ಯರನ್ನು ಗೆದ್ದರು. ಗೆದ್ದ ಮೇಲೆ ವಿಶ್ವರೂಪಾಚಾರ್ಯರು ಬಚ್ಚಿಟ್ಟು ಯಜ್ಞ ಭಾಗಗಳನ್ನು ದೈತ್ಯರಿಗೆ ಕೊಡತಾ ಇದ್ದರೆ, ತಲೆ ಕತ್ತರಿಸಿದರೆ ತುಷ್ಟು ಪ್ರಜಾಪತಿಗಳು ಯಜ್ಞ ಮಾಡಿದರು. ಇಂದ್ರನನ್ನು ಕೊಲ್ಲುವವ ಬರಲಿ ಅಂದರೆ ಸ್ವಲ್ಪ ವ್ಯತ್ಯಾಸ ಆಯಿತು ಮಂತ್ರ. ಅದಕ್ಕೆ ಇಂದ್ರನಿಂದ ಸಾಯುವವ ಬಂದ. ಯಾರು? ವೃತ್ರಾಸುರ. ಬಂದವನೇ ಯುದ್ಧದಲ್ಲಿ ಅದ್ಭುತವಾಗಿ ದೇವರ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಇಂದ್ರದೇವರ ಕೈಲಿ ಸತ್ತ. ನಂತರ ಹೇಳುತ್ತಾರೆ, ಯಾರಿವ ಅಂದರೆ ಚಿತ್ರಕೇತು ನಾಮಕ ರಾಜ ಮಕ್ಕಳಿಗಾಗಿ ಒದ್ದಾಡಿದ. ಗುರುಗಳು ಆಂಗೀರಸರು ಮಗನನ್ನು ಕೊಟ್ಟರೆ ಸವತಿಯರೆಲ್ಲ ಸೇರಿ ಕೊಂದು ಬಿಟ್ಟರೆ, ನಂತರ ಮಗನಿಗಾಗಿ ಅತ್ತರೆ ವೈರಾಗ್ಯ ಕೊಟ್ಟು ಮಂತ್ರ ಕೊಟ್ಟು ದೇವರ ದರ್ಶನ ಮಾಡಿಸಿ ಚಿತ್ರಕೇತು ನಾಮಕ ಗಂಧರ್ವನಾದ. ಗಂಧರ್ವನಾಗಿ ರುದ್ರದೇವರ ಅವಮಾನ ಮಾಡಿದ. ಸಭೆಯಲ್ಲಿ ಹೆಂಡತಿ ಜೊತೆಗೆ ತೊಡೆಯ ಮೇಲೆ ಕೂಡಿಸಿಕೊಂಡು ಕೂಡಬಹುದೇ ಅಂದಾಗ, ನಿನ್ನಿಂದ ಉಪದೇಶ ತಗೊಳ್ಳುವ ಹಂತದಲ್ಲಿ ರುದ್ರದೇವರಿಲ್ಲ, ದೈತ್ಯನಾಗು ಅಂದದ್ದಕ್ಕೆ ದೈತ್ಯನಾಗಿ ಹುಟ್ಟಿದ. ಅಂಥವನೇ ಆತನೇ ವಿಶೇಷವಾದ ಭಗವಂತನ ಸ್ತೋತ್ರ ಮಾಡಿದ ದೈತ್ಯ ಅಂದರು. ನಂತರ ಇಂದ್ರದೇವರನ್ನ ಕೊಲ್ಲುವಂಥ ಮಗ ಬರಲಿ ಅಂತ ಇನ್ನೊಬ್ಬರು ನೋಡಿದರು. ಇಂದ್ರದೇವರಿಗೆ ಎಲ್ಲಿ ನೋಡಿದರೂ ಶತ್ರುಗಳೇ, ಹೌದಲ್ವೇ? ಅದಕ್ಕೆ ಆ ಇಂದ್ರದೇವರಿಗೆ ಅವರ ಮಲತಾಯಿಯೇ ಶತ್ರುವಾದ್ದು. ಇವನನ್ನು ಕೊಲ್ಲುವ ಮಗ ಬರಬೇಕು ಅಂತ ವ್ರತ ಹಿಡಿದರೆ ಇಂದ್ರದೇವರವರ ಸೇವಾಕ್ಕಿದ್ದವರು ಚೂರು ಛಿದ್ರ ನೋಡಿ ಒಳಗೆ ಹೋಗಿ ಏಳು ತುಂಡು, ಆ ಏಳು ತುಂಡು ಮಾಡಿ ಗರ್ಭವನ್ನು ಅಳತಾ ಇದ್ದರೆ ಇನ್ನೇ ಏಳು ತುಂಡು ಅಂದರೆ 49 ತುಂಡು ಮಾಡಿ ಅವರನ್ನು ಹೊರಗೆ ಕರ್ಕೊಂಡು ಬಂದಾಗ ಮರುತ್ತುಗಳಾದರು. ಮಾರೋದೀಹಿ ಅಂತ ಹೇಳಿದಾಗ ಅವರೆಲ್ಲ ಮರುತ್ತುಗಳು ಅಂತಾದರೂ, ಅಂಥ ಮರುತ್ತುಗಳಿಗೆ ಜನ್ಮ ಕೊಟ್ಟಂಥ ತಾಯಿ ಇಂದ್ರದೇವರಿಗೆ ಆಶೀರ್ವಾದ ಮಾಡಿದ್ಲಂತೆ. ಒಳ್ಳೆಯವನಯ್ಯ ನೀನು, ನಿನ್ನ ತಮ್ಮಂದಿರಾದರಲ್ಲ ನನ್ನ ಮಕ್ಕಳು ಸಾಕು ಅಂತ ಹೇಳಿದ್ಲು. ಅಂಥ ವಿಶೇಷವಾದ ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ಲುವ ದೇವರ ಸ್ವಭಾವದ ಮೇಲೆ ನನಗೆ ಸಂಶಯ ಬರ್ತಾ ಇದೆ ಅಂತ ರಾಜ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ಸಪ್ತಮ ಸ್ಕಂಧದ ಶುರುವಲ್ಲಿ ಸಮಃ ಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನವಧೀತ್ ವಿಷಮೋ ಯಥಾ ಅಂತ ಹೇಳಿದರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.